विमलं सदा आनन्दतीर्थमखिलं भजेतापत्रयाप्तं मिथ्या सिद्धांत विद्वांत विध्वंसचक्षणः जयतीर्थाकृतनिर्बाधतां नो हृदम्बरे अत्यकल्पितकल्पोऽयं प्रत्यत्तिगतकेसरि व्यासतीर्थ गुरुर्भूयात् अस्मदिष्टातसिद्धये तपोर्ज्ञाविरक्त्यादि सद्गुणवगाकरानां वादिराजगुरून् वन्दे हैद्युर्दाश्रियान् पूज्याय राघवेन्द्राय सत्यधर्मरताय च भजतां प्रवृक्षाय नमतां कामधेनवे दुर्वादिध्वान्तवे वैष्णवेन्दीवरेन्द्वे श्रीराघवेन्द्रगुरुवे नमोतिन्दयाळवे आपादमणिपर्यन्त गुरूणामाक्तिं स्मरेत् तेन विघ्नाः पश्यन्ति सिद्धिञ्च मनोरथाः हरिः ओं श्री गुरुभ्यो नमः. ನಾವು ಉಪನಯನ ಪ್ರಕರಣ ಇದನ್ನು ನೋಡ್ತಾ ಬಂದಿದ್ದೀವಿ. ಇದು ಶ್ರೀ ವಿಷ್ಣುತೀರ್ಥರು ಮಾಡಿದಂತಹ ಚತುರ್ದಶಿ ಷೋಡಶಿ ಗ್ರಂಥಗಳಲ್ಲಿ ಇರುವ ವಿಚಾರಗಳನ್ನು ನೋಡ್ತೀವಿ. ಅಷ್ಟೇ ಅಲ್ಲದೆ ಉಪನಿಷತ್ತಿನಲ್ಲಿ ಆಚಾರ್ಯರ ಭಾಷ್ಯ ವ್ಯಾಖ್ಯಾನಗಳ ಮೂಲಕವಾಗಿಯೂ ಏನಿದೆ ಅನ್ನುವ ವಿಚಾರವನ್ನು ಕೂಡ ನೋಡೋಣ. ಮೊದಲು ಅಂದರೆ ವಿಷ್ಣುತೀರ್ಥರು ಸಂಕ್ಷೇಪವಾಗಿ ಬ್ರೀಫಾಗಿ ಹೇಳಿದ್ದಾರೆ, ಸೊ ಅದನ್ನು ಬಹಳ ವಿಸ್ತಾರವಾಗಿ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಸೊ ಅದು ಸಂಕ್ಷೇಪವಾಗಿ ಹೇಳಿದ ವಿಚಾರವನ್ನು ನೋಡಿಬಿಟ್ಟು ನೋಡೋಣ ಅಂತೇಳಿ. ಅದಕ್ಕೆ ಪೂರ್ವಪೀಠಿತವಾಗಿ ಲಾಸ್ಟ್ ಕ್ಲಾಸ್ನಲ್ಲಿ ಮಂತ್ರ, ಯಾವುದೇ ಒಂದು ಮಂತ್ರ, ಗಾಯತ್ರಿ ಮಂತ್ರವೇ ಅಲ್ಲ, ಯಾವ ಮಂತ್ರ ಇದ್ರೂ ಕೂಡ ಆ ಮಂತ್ರವನ್ನು ನಾವು ಪೂರ್ಣ ಫಲ ಪಡೆಯಬೇಕಂತ ಹೇಳಿದರೆ ಮಂತ್ರದ ಋಷಿ, ಛಂದಸ್ಸು, ದೇವತ, ಪ್ರತಿಪಾದ್ಯ, ಭಗವತ್ ಸ್ವರೂಪ, ಇವು ಎಲ್ಲವನ್ನು ಕೂಡ ನಾವು ಸ್ಮರಣೆ ಮಾಡಿಯೇ ಮಂತ್ರವನ್ನು ಹೇಳಿದಾಗ ಮಾತ್ರವೇ ಆ ಮಂತ್ರಕ್ಕೆ ಸಿಗಬೇಕಾಗಿದೆ, ಫಲ ಸಿಗತ್ತೆ ಅಂತ ಒಂದು ಅಂಶವನ್ನು ನೋಡಿದ್ದೀವಿ. ಹಾಗೆ ಹೇಳದೇ ಇದ್ದರೆ ತೊಂದರೆ ಆಗುತ್ತೆ ಹೊರತು ಆ ಮಂತ್ರದ ಫಲವೂ ಸಿಗೋದಿಲ್ಲ, ತೊಂದರೆ ಆಗುತ್ತೆ ಅಂತೇಳಿ. ಆ ಕಾರಣದಿಂದ ಮಂತ್ರಕ್ಕೆ ಮುಖ್ಯವಾಗಿ ಈ ಮೂರು ಅಂಶ ಬೇಕು. ಅಷ್ಟೇ ಅಲ್ಲದೆ ಮಂತ್ರ ಅರ್ಥವೂ ಬೇಕು. ನಾಲ್ಕು ಅಂಶಗಳು, ಒಂದು ಆ ಯಾವುದೇ ಮಂತ್ರ ಅದು ಪೂರ್ಣ ಫಲ ಕೊಡಬೇಕಂತ ಹೇಳಿದರೆ ಮಂತ್ರದ ಋಷಿ, ಛಂದಸ್ಸು, ದೇವತ ಅದು ತಿಳಿಯಬೇಕು. ಅಷ್ಟೇ ಅಲ್ಲದೆ ಆ ಮಂತ್ರದ ಅರ್ಥವನ್ನು ಕೂಡ, ಆ ಮಂತ್ರದಲ್ಲಿ ಅಡಗಿರುವ ಅರ್ಥ ಅಂದರೆ ಎಷ್ಟು ನಮಗೆ ಯೋಗ್ಯತಾನುಸಾರವಾಗಿ ಅನೇಕ ಅರ್ಥಗಳಿರಬಹುದು ಮಂತ್ರದಲ್ಲಿ, ಸ್ವಲ್ಪ ಆದರೂ ಆ ಮಂತ್ರದ ಅರ್ಥವನ್ನು ತಿಳಿದು ನಮ್ಗೆ ಕೈಲಾದಷ್ಟು ಮಾಡಬೇಕು ಅಂತೇಳಿ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ನೋಡಿದಾಗ ಈ ಗಾಯತ್ರಿ ಮಂತ್ರದಲ್ಲಿ ಎಸ್ಪೆಷಲಿ ಬಹಳ ಮಿಸ್ಕಾನ್ಸೆಪ್ಷನ್ಸ್ ಇದೆ ಅನ್ನೋದು ಅದು ನೋಡಿಬಿಟ್ಟು ಗಾಯತ್ರಿ ಚತುರ್ವಿಂಶತಿ ಅಕ್ಷರಾತ್ಯಪದಾಶಿ ಪಶಿಶೋಪನೈನ ವಿನಿಯೋಗ ಅಂತ ಹೇಳಿದರೆ ಕೆಲವು ಜನ ಅದರ ರೂಪ ಮೂರು ಪಾದಗಳು, ಆರು ಹೊಟ್ಟೆಗಳು, ಐದು ತಲೆಗಳಿದ್ದಂತೆ ಒಂದು ಚಿತ್ರವನ್ನು ಮಾಡಿ ಇದು ಗಾಯತ್ರಿ ಚಿತ್ರ ಅಂಥೇಳಿ ಅಂತಹ ಒಂದು ಭಾವನೆಗಳು ಕೂಡ ಕೆಲವು ಜನಕ್ಕೆ ಇರಬಹುದು. ಆದರೆ ಹಾಗಲ್ಲ, ಇದು ಗಾಯತ್ರಿ ಮಂತ್ರ ಪ್ರತಿಪಾದ್ಯ ನಾರಾಯಣನೇ ಪ್ರತಿಪಾದ್ಯ ರೂಪ. ಅಷ್ಟೇ ಅಲ್ಲದೆ ಈ ಮಂತ್ರದಲ್ಲಿ ಈ ಹೇಳಿದಂತಹ ತ್ರಿಪದ ಷಟ್ಕೃಷಿ ಪಂಚೀಶ ಅನ್ನೋದು ಮಂತ್ರಪರವಾಗಿಯೂ ನೋಡಬಹುದು, ಭಗವಂತನ ರೂಪಗಳಲ್ಲಿಯೂ ನೋಡಬಹುದು. ಉದಾಹರಣೆಗೆ ತ್ರಿಪಾದ ಅಂತ ಅದು ಸಂಕ್ಷೇಪ ಲಾಸ್ಲಾಸ್ ಹೇಳಿದನ್ನು ಸಂಕ್ಷೇಪವಾಗಿ ಒಂದು ನಿಮಿಷದಲ್ಲಿ ಹೇಳಿಬಿಟ್ಟು ಮುಂಚೆ ಹೋಗೋಣ. ತ್ರಿಪದ ಮೂರು ಪಾದಗಳಂತ ಹೇಳಿದರೆ ಭಗವಂತನ ಸ್ವರೂಪ ಅದು ವೈಕುಂಠ, ಅನಂತಾಸನ, ಶ್ವೇತದ್ವೀಪ ಅಲ್ಲಿ ಇರುವಂತಹ ಮೂರು ಭಗವದ್ ರೂಪಗಳು. ಚತುಷ್ಪಾದ ಅಂತ ಬಂದು ಕೂಡ ಆ ನಾಲ್ಕನೇ ಪಾದ ಭಿನ್ನ ಪಾದ ಆದ ಕಾರಣ ತ್ರಿಪಾದ ಭಗವಂತನ ಈ ಮೂರು ಪಾದಗಳು, ಮೂರು ರೂಪಗಳು, ಪಾದ ಅಂದರೆ ಭಗವಂತನ ರೂಪಗಳು. ಹಾಗೆ ಚಿಂತನೆ ಮಾಡುವುದು ಮಂತ್ರಪರವಾಗಿ ನೋಡಿದಾಗ ತ್ರಿಪಾದ ಮೂರು ಪಾದಗಳ ಮಂತ್ರದಲ್ಲಿ ಗಾಯತ್ರಿ ಮಂತ್ರದಲ್ಲಿರುವಂತಹದ್ದು ಸತ್ಸವಿತರು ವರೇಣಿಯಂ ಅನ್ನುವುದು ಒಂದು ಪಾದ, ಭರ್ಗೋ ದೇವಸ್ಯ ಧೀಮಹಿ ಒಂದು ಪಾದ, ಜಿಯೋ ಯೋನ ಪ್ರಚೋದಯಾತ್ ಒಂದು ಪಾದ. ಸೊ ಈ ವಿಧವಾಗಿ ಮೂರು ಪಾದಗಳು ಆ ಮಂತ್ರದಲ್ಲಿವೆ. ಸೊ ಈ ಅದೇ ವಿಧವಾಗಿ ಷಟ್ಕುಕ್ಷಿ ಅಂತ ಹೇಳಿದರೆ ಆ ಮಂತ್ರದಲ್ಲಿ ಇರುವಂತಹ ಷಡ್ವಿಧ ಭೇದಗಳು, ಭಗವಂತನ ಆರು ರೂಪಗಳು, ಏನು ಆರು ರೂಪಗಳು ಅನ್ನೋದು ಮುಂಚೆ ಬರುತ್ತೆ ಅದನ್ನು. ಆ ಕಾರಣದಿಂದ ಅದಕ್ಕೆ ಷಟ್ಕುಕ್ಷಿ ಅಂತ ಕರಿತೀವಿ. ಆರು ಹೊಟ್ಟೆಗಳಿದೆ ಅಂತಲ್ಲ, ಷಡ್ವಿಧವಾದಂತಹ ರೂಪಗಳು, ಭಗವದ್ ರೂಪಗಳು, ಷಡ್ವಿಧವಾದಂತಹ ಆ ಭಗವಂತನ ಚಿಂತನೆ ಆ ಮಂತ್ರದಲ್ಲಿರುವಂತಹದ್ದು ಅದನ್ನು ನಾವು ನೋಡಬೇಕು ಅಂಥೇಳಿ. ಪಂಚಶಿಷ್ಯ ಅಂತ ಹೇಳಿದರೆ ಇದು ಗಾಯತ್ರಿ ಮಂತ್ರ ಪಂಚಾವಸಾನ ಗಾಯತ್ರಿ ಅಂಥೇಳಿ, ಇದು ಐದು ಅವಸಾನಗಳಲ್ಲಿ ಅಂದರೆ ಪ್ರಣವ ಒಂದು ಅವಸಾನ ಅಂದರೆ ಒಂದು ಸೆಗ್ಮೆಂಟ್ ಆ ಮಂತ್ರ ಹೇಳುವಾಗ ನಾವು ಒಂದೇ ಉಸಿರಿನಲ್ಲಿ ಹೇಳದೆ ಐದು ಉಸಿರುಗಳಲ್ಲಿ ಹೇಳುವಂಥದ್ದು. ಪ್ರಣವ ಒಂದು, ಆಮೇಲೆ ವ್ಯಾಹೃತಿ ಭೂರ್ಭುವಸ್ವಹ ಅನ್ನೋದು ಒಂದು ಉಸಿರಿನಲ್ಲಿ ಹೇಳುವುದು, ಆಮೇಲೆ ಮಂತ್ರದ ಮೂರು ಪಾದಗಳು ನಾವು ನೋಡಿದ್ವಿ, ಮೂರು ಪಾದಗಳು ಮೂರು. ಸೊ ಒಟ್ಟಿಗೆ ಐದು ಭಾಗಗಳು ಈ ಮಂತ್ರದಲ್ಲಿವೆ. ಆದ ಕಾರಣದಿಂದ ಪಂಚಶಿಷ್ಯ ಅಂತ ಕರಿತೀವಿ. ಇಲ್ಲಿ ಭಗವಂತನ ಪ್ರತಿಪಾದನೆಗಳು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಈ ಐದು ರೂಪಗಳನ್ನು ಕೂಡ ಪ್ರತಿಪಾದನೆ ಮಾಡುತ್ತಾ ಇರೋ ಕಾರಣದಿಂದ ಆ ವಿಧವಾಗಿ ಪಂಚಶಿಷ್ಯ. ಸೊ ಈ ವಿಧವಾಗಿ ನಾವು ಅದನ್ನು ಅರ್ಥ ಮಾಡಬೇಕೇ ಹೊರತು ಚಿತ್ರದಲ್ಲಿ ಹಾಕಿದಂತೆ ಹಾಗೆ ಮಾಡೋದಿಲ್ಲ. ಇಲ್ಲಿ ಪ್ರತಿಪಾದ್ಯ ದೇವತೆ ನಾರಾಯಣ ಪ್ರತಿಪಾದ್ಯ ದೇವತೆ. ಅದಾದಮೇಲೆ ನಾವು ಉಪನಯನ ಪ್ರಕರಣ, ಈಗ ಇದು ವಿಷ್ಣು ತೀರ್ಥರು ಹೇಳಿದ್ದು ಏನು ಹೇಳಿದ್ದಾರೆ ಅಂತೇಳಿ ಅವ್ರ ಮಾತುಗಳಲ್ಲಿ ನೋಡೋಣ. ಇಲ್ಲಿ ಹರಿಹಿ ಓಂ ಓಂಕಾರಸ್ಯ ಭಗವಾನ್ ಋಷಿ ಗಾಯತ್ರಿ ಛಂದ ಅನಂತ ಗುಣ ಪೂರ್ಣೋ ನಾರಾಯಣೋ ದೇವತಾ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಗಾಯತ್ರಿ ಮಂತ್ರಕ್ಕೆ ಅಲ್ಲಿರುವಂತಹ ಮೊದಲು ಗಾಯತ್ರಿ ಮಂತ್ರ ಒಂದು ಭಾಗ, ಮೊದಲನೇ ಭಾಗ ಓಂಕಾರ ಬರುತ್ತೆ. ಓಂ ಭೂರ್ಭುವಸ್ವ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋಯೋ ನ ಪ್ರಚೋದಯಾತ್. ಅಲ್ಲಿ ಓಂ ಅನ್ನೋ ಓಂಕಾರ ಯಾವುದಿದೋ ಆ ಓಂಕಾರಕ್ಕೆ ಭಗವಾನ್ ಭಗವಂತನೇ ಋಷಿಯಾಗಿದ್ದಾನೆ, ಗಾಯತ್ರಿ ಛಂದಸ್ಸಾಗಿದೆ, ಅನಂತ ಗುಣಪೂರ್ಣನಾದಂತಹ ನಾರಾಯಣನೇ ಪ್ರತಿಪಾದ್ಯ ದೇವತೆಯಾಗಿದ್ದಾನೆ ಅಂಥೇಳಿ ಹೇಳುವಂತಹ ಅರ್ಥ. ನಾವು ಸಂಧ್ಯಾವಂದನ ಮಾಡುವಾಗ ಕೂಡ ನಾವು ಮಂತ್ರ ಹೇಳುವಾಗ ಹೇಳ್ತೀವಿ, ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೈವಿ ಗಾಯತ್ರಿ ಛಂದ ಅಂಥೇಳಿ ಹೇಳ್ತೀವಿ. ಅದಾದ ಮೇಲೆ ವ್ಯಾಹೃತೀನಾಂ ಪ್ರಜಾಪತಿ ಋಷಿ ಅಗ್ನಿವಾಯು ಸೂರ್ಯ ದೇವತಾ ಗಾಯತ್ರಿ ಉಷ್ಣಿಕ್ ಅನುಷ್ಠುಭ ಛಂದಾಂಸಿ ಅಂಥೇಳಿ ಅಲ್ಲಿ ಆ ಭೂರ್ಭುವಸ್ವಹ ಅನ್ನೋದರು ಹೇಳುವಾಗ ಆ ವ್ಯಾಹೃತಿಗಳಿಗೆ ಋಷಿ ಗಾಯತ್ರಿ ಛಂದಸ್ಸನ್ನು ಋಷಿ ಛಂದಸ್ಸು ದೇವತೆಯನ್ನು ಹೇಳುವಾಗ ಅಲ್ಲಿ ಹೇಗೆ ಹೇಳಬೇಕು ಚಿಂತನೆ ಅನ್ನೋದು ವಿಷ್ಣುತೀರ್ಥರು ಹೇಳ್ತಾ ಇದ್ದಾರೆ. ಭೂರಾದೀನಾಂ ತಿಸೃನಾಮಪಿ ವ್ಯಾಹೃತೀನಾಂ ಅವಿಶೇಷೇಣ ಬ್ರಹ್ಮ ಋಷಿ ಗಾಯತ್ರಿ ಛಂದ ಉದ್ಯದಾದಿತ್ಯ ವರ್ಣ ಜ್ಞಾನ ಅಭಯ ಮುದ್ರಾಯುತ ಹಸ್ತದ್ವಯೋ ಭಗವಾನ್ ಶ್ರೀಹರಿ ದೇವತಾ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಭೂರಾದಿನ ಭೂ ಮುಂತಾದಂತಹ ಅಂದ್ರೆ ಭೂಹು ಭುವಃ ಸುವಃ ತಿಸೃನಾಂ ಮೂರು ವ್ಯಾಹೃತಿಗಳು. ಈ ಭೂಹು ಭುವಃ ಸುವಃ ಇಲ್ಲಿ ಛಂದಸ್ಸು ವ್ಯಾಹೃತಿಗಳು ಹೇಳುವಾಗ ಮೂರು ವ್ಯಾಹೃತಿಗಳು, ಕೆಲವು ಸಂದರ್ಭಗಳಲ್ಲಿ ನಾಲ್ಕು ವ್ಯಾಹೃತಿ ಭೂಹು ಭುವಃ ಸುವಃ ಮಹಃ ಅನ್ನೋದು ವ್ಯಾಹೃತಿ ಸೇರಿಸ್ಕೊಂಡು ಹೇಳುವ ಪ್ರಸಂಗವು ನಮಗೆ ತೈತ್ರಿ ಉಪನಿಷತ್ತಿನಲ್ಲಿ ಬರುತ್ತೆ. ಸೊ ಇಲ್ಲಿ ಈ ಮಂತ್ರ ಹೇಳುವಾಗ ನಾವು ವಿಶ್ವಾಮಂತ್ರ ಗಾಯತ್ರಿ ಹೇಳುವಾಗ ಮೂರು ವ್ಯಾಹೃತಿಗಳನ್ನು ಮಾತ್ರ ಹೇಳ್ತೀವಿ. ಗಾಯತ್ರಿ ಮಂತ್ರ ಅಂತರ್ಗತವಾಗಿರುವಂತಹ ವ್ಯಾಹೃತಿಗಳು ಮೂರು ವ್ಯಾಹೃತಿಗಳು, ಭೂಹು ಭುವಃ ಸ್ವಃ ತಿಸ್ರು ನಾಮಪಿ. ಈ ಮೂರಕ್ಕೂ ಕೂಡ ಮೂರು ವ್ಯಾಹೃತಿಗಳು, ವ್ಯಾಹೃತಿನಾಂ ಅವಿಶೇಷೇನ ಅಂದ್ರೆ ಈ ಮೂರು ವ್ಯಾಹೃತಿಗಳನ್ನು ಒಟ್ಟಿಗೆ ಹೇಳಿದಾಗ ಭೂಹು ಭುವಃ ಸ್ವಃ ಅಂತ ಒಟ್ಟಿಗೆ ಅವಿಶೇಷೇನ ಅಂದ್ರೆ ಬಿಡಿಸದೆ ಒಟ್ಟಿಗೆ ಹೇಳುವಾಗ ಬ್ರಹ್ಮ ಋಷಿ, ಬ್ರಹ್ಮ ಚತುರ್ಮುಖ ಬ್ರಹ್ಮನೇ ಇದಕ್ಕೆ ಋಷಿಯಾಗಿದ್ದಾನೆ. ಭೂಹು ಭುವಃ ಸ್ವಃ ಅನ್ನುವ ಮಂತ್ರಕ್ಕೆ ಬ್ರಹ್ಮ ಋಷಿಯಾಗಿದ್ದಾನೆ, ಗಾಯತ್ರಿ ಛಂದಸ್ಸು ಆಗಿರುತ್ತೆ, ಅಲ್ಲಿ ಪ್ರತಿಪಾದ್ಯನಾದಂತಹ ಭಗವಂತನ ರೂಪ ಉದ್ಯತ್ ಆದಿತ್ಯ ವರ್ಣ ಉದಯಿಸುವಂತಹ ಸೂರ್ಯನ ಕಾಂತಿ ಉಳ್ಳವನಾಗಿದ್ದಾನೆ. ಅಂತಹ ಉದ್ಯದಾದಿತ್ಯ ವರ್ಣ ಇರುವಂತಹ ಅಂತಹ ಪ್ರಕಾಶ ಇರುವಂತಹ ಜ್ಞಾನ ಅಭಯ ಮುದ್ರಾಯುತ ಅಂದ್ರೆ ಜ್ಞಾನ ಅಭಯ ಮುದ್ರಗಳಿಂದ ಕೂಡಿರುವಂತಹ ಎರಡು ಕೈಗಳ ಭಗವಂತನ ರೂಪ ಭಗವಾನ್ ಶ್ರೀಹರಿಹಿ ದೇವತಾ ಹಸ್ತದ್ವಯ. ಸೊ ಈ ವ್ಯಾಹೃತಿಗಳಿಗೆ ನಾವು ಚಿಂತನೆ ಮಾಡಬೇಕಾಗಿದ, ಧ್ಯಾನ ಮಾಡಬೇಕಾಗಿದ ಭಗವಂತನ ರೂಪ ಎರಡು ಕೈಗಳಿರುವಂತಹ ಹರಿ ರೂಪವನ್ನು ಧ್ಯಾನ ಮಾಡಬೇಕು. ಎರಡು ಕೈಯಲ್ಲಿ ಒಂದು ಕೈಯಲ್ಲಿ ಜ್ಞಾನ ಮುದ್ರ, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರ, ಈ ವಿಧವಾಗಿ ಎರಡು ಮುದ್ರಗಳನ್ನು ಧಾರಣೆ ಮಾಡುವಂತಹ ಮುದ್ರಾಯುತ ಮುದ್ರ ಈ ಎರಡು ಮುದ್ರಗಳಿಂದ ಕೂಡಿರುವಂತಹ ಹಸ್ತದ್ವಯ ಎರಡು ಕೈಯ ರೂಪ ಭಗವಂತನ ರೂಪ, ಭಗವಂತ ಕೆಲವು ಸಂದರ್ಭಗಳಲ್ಲಿ ಎರಡು ಕೈ ರೂಪ, ನಾಲ್ಕು ಕೈ ರೂಪ, ಈ ವಿಧವಾಗಿ ಚಿಂತನೆ ಮಾಡ್ತೀವಿ. ಈ ವ್ಯಾಹೃತಿಗಳನ್ನು ಚಿಂತನೆ ಮಾಡುವಾಗ ಎರಡು ಕೈ ಇರುವಂತಹ ಹರಿ ರೂಪವನ್ನು ಚಿಂತನೆ ಮಾಡಬೇಕು. ಭಗವಾನ್ ಶ್ರೀ ಹರಿಹಿ ದೇವತಾ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಈ ವ್ಯಾಹೃತಿಗಳನ್ನು ಒಟ್ಟಿಗೆ ಮಾಡಿದಾಗ ಋಷಿ ಛಂದಸ್ಸು ಭಗವತ್ ಸ್ವರೂಪ ನಾವು ನೋಡಿದ್ದೀವಿ. ಸೊ ಅದಾದ ಮೇಲೆ ವಿಶೇಷೇಣತು ಭೂ ಇತ್ಯಸ್ಯ ವಿಶ್ವಾಮಿತ್ರ ಋಷಿ ಗಾಯತ್ರಿ ಛಂದ. ಇಲ್ಲಿ ವ್ಯಾಹೃತಿಗಳನ್ನು ಸಪರೇಟ್ ಆಗಿ ಅಂದ್ರೆ ಬಿಡಿಸಿ ನೋಡಿದಾಗ ಭೂಹು ಭುವಃ ಸ್ವಃ, ಆವಾಗ ಮತ್ತು ಬೇರೆ ಋಷಿಗಳು ಅಂದ್ರೆ ಭೂಹು ಅನ್ನೋದಕ್ಕೆ ಒಂದು ಋಷಿ, ಭುವಃ ಅನ್ನೋದಕ್ಕೆ ಒಂದು ಋಷಿ, ಸುಹ ಅನ್ನೋದಕ್ಕೆ ಋಷಿ ನೋಡ್ತೀವಿ. ಸೊ ವಿಶೇಷೇನ ಬಿಡಿಸಿ ಹೇಳಿದಾಗ ಭೂ ಇತ್ಯಸ್ಯ ಭೂಹು ಅನ್ನುವ ಮೂರು ವ್ಯಾಹೃತಿಗಳಲ್ಲಿ ಮೊದಲನೇದಾದಂತಹ ಭೂಹು ಅನ್ನುವ ವ್ಯಾಹೃತಿಗೆ ಭೂಹು ಇತ್ಯಸ್ಯ ವಿಶ್ವಾಮಿತ್ರ ಋಷಿ ಗಾಯತ್ರಿ ಛಂದ. ಅದಕ್ಕೆ ವಿಶ್ವಾಮಿತ್ರರೇ ಋಷಿಯಾಗಿದ್ದಾರೆ. ಅಂದರೆ ಭೂಹು ಅನ್ನುವ ವ್ಯಾಹುತಿಯ ವಿಶ್ವಾಮಿತ್ರನು ಋಷಿಯಾಗಿದ್ದಾನೆ. ಗಾಯತ್ರಿ ಛಂದಸ್ಸಾಗಿದೆ, ಗಾಯತ್ರಿ ಅಭಿಮಾನಿ ದೇವತೆಯು, ಅದಕ್ಕೆ ಛಂದಸ್ಸಿಗೆ ನಾವು ಚಿಂತನೆ ಮಾಡಬೇಕು. ಗಾಯತ್ರಿ ಛಂದಸ್ಸು ಅಕ್ಷರ ಗಣನದಿಂದ ಬರುವಂತಹದ್ದಿದೆ, ಅದಕ್ಕೆ ಅಭಿಮಾನಿ ದೇವತೆಯೂ ಇದ್ದಾರೆ. ಸೇವಿಧವಾಗಿ ಗಾಯತ್ರಿ ಛಂದಸ್ಸಾಗಿದೆ. ಗಾಯತ್ರಿ ಛಂದಸ್ಸು ಅಂತ ಹೇಳಿದರೆ ಏನು, 24 ಅಕ್ಷರಗಳು ಪಾದಕ್ಕಿರುವುದು ಗಾಯತ್ರಿ ಛಂದಸ್ಸು. ಮತ್ತೆ ಇಲ್ಲಿ ಭೂಹು ಅನ್ನುವುದು ಒಂದೇ ಅಕ್ಷರವಾಗಿದೆ. ಇದು ಗಾಯತ್ರಿ ಛಂದಸ್ಸು ಅಂತ ಹೇಗೆ ಹೇಳ್ತೀವಿ, ಒಂದು ಅಕ್ಷರದಿಂದ ಬರುವಂತಹ ಇದು ಭೂಹು ಅನ್ನುವುದು ಇದು ಗಾಯತ್ರಿ ಛಂದಸ್ಸೆ ಆಗುತ್ತೆ. ನಾವು ಅದರಲ್ಲಿ ಮೊದಲೇ ನೋಡಿದ್ದೀವಿ ಏನಂತ ಹೇಳಿದರೆ, ಓಂಕಾರದಿಂದ ವ್ಯಾಹೃತಿಗಳು, ವ್ಯಾಹೃತಿಯಿಂದ ಗಾಯತ್ರಿ ಮಂತ್ರ, ಅದರಿಂದ ಪುರುಷ ಸೂಕ್ತ, ಈ ವಿಧವಾಗಿ ಒಂದರಿಂದ ಒಂದು ಹೊರಹೊಮ್ಮಿ ಬಂತು ಅಂತೇಳಿ. ಈ ವಿಧವಾಗಿ ಭೂಹು ಅನ್ನುವುದು ಬೀಜ ರೂಪದಲ್ಲಿರುವಂತಹ ಅಂದರೆ ಗಾಯತ್ರಿ ಛಂದಸ್ಸಿಗೆ ಇದು ಬೀಜ ರೂಪದಲ್ಲಿರುವಂತಹದ್ದು. ಅಂದರೆ ಭೂಹು ಅನ್ನುವುದು 24 ಅಕ್ಷರಗಳಿಲ್ಲ, ಆದರೂ ಕೂಡ 24 ಅಕ್ಷರಗಳಿರುವ ಗಾಯತ್ರಿ ಛಂದಸ್ಸು ಯಾವುದಿದೋ ಅದಕ್ಕೆ ಮೂಲಭೂತವಾದ ಬೀಜ. ಈಗ ಉದಾಹರಣೆಗೆ ನಾವು ನೋಡಿದರೆ ಒಂದು ಮಾವಿನ ಹಣ್ಣಿನ ಬೀಜ ಇದ್ದರೆ ಅದರಲ್ಲಿ ಮಾವಿನ ಹಣ್ಣಿನ ಎಲ್ಲ ಲಕ್ಷಣಗಳಿದೆ ಅಂದರೆ ಅದು ಬೀಜ ರೂಪದಲ್ಲಿದೆ, ಸೂಕ್ಷ್ಮವಾಗಿದೆ, ಕಣ್ಣಿಗೆ ಕಾಣಿಸೋದಿಲ್ಲ. ಬೀಜದಲ್ಲಿ ನಾವು ನೋಡಿದಾಗ ಆ ಮರ ಕಾಣಿಸೋದಿಲ್ಲ, ಬ್ರ್ಯಾಂಚಸ್ ಅದರ ಶಾಖೆಗಳು ಕಾಣಿಸೋದಿಲ್ಲ, ಫಲಗಳು ಏನು ಕಾಣಿಸೋದಿಲ್ಲ. ಆದರೆ ಸೂಕ್ಷ್ಮ ರೂಪದಲ್ಲಿ ಅದರಲ್ಲಿ ಅಡಗಿದೆ ಬೀಜದಲ್ಲಿ. ಹೇಗಾದರೆ ಸೂಕ್ಷ್ಮ ರೂಪದಲ್ಲಿ ಎಲ್ಲವೂ ಇದೆ, ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗೆ ಭೂಹು ಅನ್ನುವ ಈ ವ್ಯಾಹೃತಿಯಲ್ಲಿ ಕೂಡ ಗಾಯತ್ರಿ ಛಂದಸ್ಸು ಅಡಗಿದೆ, ಆದರೆ ನಮಗೆ ಸ್ಪಷ್ಟವಾಗಿ ಗೋಚರವಾಗೋದಿಲ್ಲ ಅಷ್ಟೆ. ಸೊ ಆ ಕಾರಣದಿಂದ ಈ ಭೂಹು ಅನ್ನೋದು ಗಾಯತ್ರಿ ಛಂದಸ್ಸಿಗೆ ಬೀಜ ರೂಪದಲ್ಲಿರುವಂತಹ ವ್ಯಾಹೃತಿ ಮಂತ್ರ ಆಗಿದೆ. ಈ ವಿಧವಾಗಿ ವಿಶ್ವಾಮಿತ್ರ ಋಷಿಯಾಗಿದ್ದಾರೆ. ಗಾಯತ್ರಿ ಛಂದಸ್ಸು ಇರುವಂತಹ ಭೂ ಅನ್ನುವ ವ್ಯಾಹೃತಿಗೆ ದೇವತೆ ಯಾರು, ಸ್ಫೂರ್ತಿ ರೂಪತ್ವಾತ್ ಪೂರ್ಣ ರೂಪತ್ವಾಚ ಭಗವಾನ್ ಭೂಹು ನಾಮ ಅಗ್ನ್ಯಂತರ್ಗತ ಶ್ರೀ ಅನಿರುದ್ಧೋ ವರಾಹಸ್ಥ ದೇವತಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಭೂಹು ಅನ್ನುವುದಕ್ಕೆ ಸ್ಫೂರ್ತಿ ರೂಪತ್ವಾತ್ ಸ್ಫುರಣ ಸ್ಫೂರ್ತಿ ರೂಪ ಪ್ರಕಾಶವಂತವಾದಂತಹ ರೂಪತ್ವ ಇರುವಂತಹ ಭಗವಂತನ ರೂಪ, ಪೂರ್ಣ ರೂಪತ್ವಾಚ ಸ್ಫೂರ್ತಿ ರೂಪತ್ವಾತ್ ಪೂರ್ಣ ರೂಪತ್ವಾತ್. ಸ್ಫೂರ್ತಿ ಅಂದರೆ ಪ್ರಕಾಶವನ್ನು ಹೇಳುವಂತಹದ್ದು, ಪೂರ್ಣ ಅಂದರೆ ಸರ್ವವ್ಯಾಪಕವಾಗಿ ಸರ್ವ ಎಲ್ಲವನ್ನು ಒಳಗೊಂಡಿರುವಂತಹ ರೂಪ. ಸೊ ಈ ಎರಡು ಕೂಡ ಆಗಿದೆ, ಸ್ಫೂರ್ತಿಯೂ ಇದೆ, ಅತ್ಯಂತ ಪ್ರಕಾಶವಂತವಾಗಿದೆ, ಎಲ್ಲರನ್ನೂ ಎಲ್ಲವನ್ನೂ ಒಳಗೊಂಡಿದೆ, ಪೂರ್ಣವಾಗಿದೆ, ಸಂಪೂರ್ಣ ಇನ್ಫೈನೈಟ್ ಆಗಿರುವಂತಹದ್ದು, ಇನ್ಫೈನೈಟ್ ಕಾಂಟ್ರಿಬ್ಯೂಷನ್, ಇನ್ಫೈನೈಟ್ ಎಫಲ್ಜೆನ್ಸ್ ಅಂತ ನಾವು ಹೇಳಬಹುದು. ಈ ವಿಧವಾಗಿ ಸ್ಫೂರ್ತಿ ರೂಪತ್ವ ಪೂರ್ಣ ರೂಪತ್ವ ಎರಡು ಇರುವಂತಹ ಭಗವಂತನ ರೂಪ ಇದು ಭೂಹು. ಈ ಭಗವದ್ ರೂಪಕ್ಕೆ ಭೂಹು ಅಂತಲೇ, ಭೂ ಅನ್ನುವ ವ್ಯಾಹೃತಿಯಲ್ಲಿ ಪ್ರತಿಪಾದ್ಯವಾದ ರೂಪ ಭೂಹು ಅನ್ನುವ ಭಗವಂತನ ರೂಪ. ಈ ಭೂಹು ಅನ್ನುವ ಭಗವಂತನ ರೂಪ ಭೂಹು ನಾಮ ಭೂಹು ಅಂತ ಕರೆಯಲ್ಪಡುವಂತಹ ಅಗ್ನಿ ಅಂತರ್ಗತ ಅಗ್ನಿ ಒಳಗಿರುವಂತಹ ಶ್ರೀ ಅನಿರುದ್ಧೋ ವರಾಹಸ್ಥ ದೇವತಾ. ಈ ಎರಡು ಭಗವದ್ ರೂಪಗಳು ಅನಿರುದ್ಧ ವರಾಹ, ಈ ಎರಡು ಭಗವದ್ ರೂಪಗಳಾಗಿದೆ. ಭೂ ಅಂತ ಕರೆಯಲ್ಪಡುವಂತಹ ಅನಿರುದ್ಧನೇ ಇದಕ್ಕೆ ವರಾಹಸ್ಥ ದೇವತಾ. ಇನ್ನೊಂದು ನಾವು ಆ ಚಿತ್ರ ಒಂದು ತೋರಿಸಿದ್ದೀವಿ, ಆ ಚಿತ್ರದಲ್ಲಿ ನಾರಾಯಣ ರೂಪಕ್ಕೆ ಭೂಹು ಅನ್ನೋದು ಶಿರಸ್ಸು ಆಗಿದೆ, ಅನಿರುದ್ಧ ಶಿರಸ್ಸು ರೂಪದಲ್ಲಿ. ಭೂಹು ಅನ್ನೋದು ಒಂದು ಅಕ್ಷರ ಇರುವಂತಹದ್ದು ಶಿರಸ್ಸು. ಸೊ ಭೂಹು ಅನ್ನುವ ಶಿರಸ್ಸು ಇರುವಂತಹ ಶಿರಸ್ಸು ಆಗಿದ್ದಾನೆ ನಾರಾಯಣ ರೂಪಕ್ಕೆ. ಆ ವಿಧವಾಗಿ ನಾವು ಚಿಂತನೆ ಮಾಡಬೇಕಂತೇಳಿ, ಈ ನಾರಾಯಣ ರೂಪಕ್ಕೆ ಅನಿರುದ್ಧ ಶಿರಸ್ಸು ಆಗಿದ್ದಾನೆ ಭೂಹು ಅಂತ ಕರೆಯಲ್ಪಡೋದು. ಭೂಹು ಅನ್ನು ಒಂದು ಅಕ್ಷರ, ತಲೆ ಒಂದು. ಸೊ ಒಂದು ಅಕ್ಷರ ಒಂದು ತಲೆ ಕರೆಸ್ಪಾಂಡ್ ಆಗುತ್ತೆ. ಈ ವಿಧವಾಗಿ ಭೂಹು ಅಂತ ಕರೆಯಲ್ಪಡುವ ಅನಿರುದ್ಧ ನಾಮಕನಾದ ಭೂಹು ಅನ್ನುವ ಹೆಸರು, ಅನಿರುದ್ಧ ಅನ್ನುವ ಹೆಸರು, ವರಾಹ ಅನ್ನುವ ಹೆಸರು, ಮೂರು ಕೂಡ ಒಂದೇ ಅರ್ಥವನ್ನು ಹೇಳುವಂಥ ಅಂದರೆ ಒಂದೇ ಭಗವಂತನ ರೂಪ. ಈ ಭೂಹು ಅನ್ನುವುದು ಭೂಹು ಅನ್ನುವ ಭಗವಂತನ ರೂಪವನ್ನು ಹೇಳುತ್ತೆ, ಅನಿರುದ್ಧ ಅನ್ನುವ ಭಗವಂತನ ರೂಪವನ್ನು ಹೇಳುತ್ತೆ, ವರಾಹ ಅನ್ನುವ ಭಗವಂತನ ರೂಪವನ್ನು. ಇದು ಅನಿರುದ್ಧ ವರಾಹ ರೂಪಗಳು ಅಗ್ನಿ ಅಂತರ್ಗತವಾಗಿ ಇರುವಂತಹ ರೂಪಗಳು. ಭೂ ಅನ್ನುವುದು ಅಗ್ನಿ ಅಂತರ್ಗತವಾಗಿರುವಂತಹ ಭೂ ಅಂತ ಕರೆಯಲ್ಪಡುವಂತಹ ಅನಿರುದ್ಧ ವರಾಹ ಅನ್ನುವ ಭಗವಂತನ ರೂಪಗಳು ಯಾವುದಿದೋ ಅವೇ ಪ್ರತಿಪಾದ್ಯವಾದ ಈ ಭೂ ಅನ್ನುವ ವ್ಯಾಹೃತಿಯಿಂದ ಪ್ರತಿಪಾದ್ಯವಾದಂತಹ ರೂಪ ಅಂತೇಳಿ ನಾವು ಬೇರೆ ಬೇರೆಯಾಗಿ ನೋಡಿದಾಗ ವ್ಯಾಹೃತಿಗಳನ್ನು ಚಿಂತನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಭುವಃ ಇತ್ಯಸ್ಯ ಜಮದಗ್ನಿ ಋಷಿ ಉಷ್ಣಿಕ್ಷಂದ ಜಗತ. ಅಲ್ಲಿ ಪುಸ್ತಕದಲ್ಲಿ ಭಾವನಾಥ್ ಅಂತ ಹಾಕಿದ್ದಾರೆ, ಆದರೆ ಈ ಭಾವನಾಥ್ ಅನ್ನೋದು ಭೂಹು ಭಾವನ ಆಚಾರ್ಯರು ಭಾಷ್ಯವನ್ನು ಮಾಡುವಾಗ ಭಾವನಾಥ್ ಅನ್ನೋದು ಭೂಹು ಅನ್ನುವ ರೂಪಕ್ಕೆ ಸೇರಿಸಿದ್ದಾರೆ. ಸೊ ನಾವು ಆ್ಯಕ್ಚುಲ್ ಆಗಿ ಇದು ಪುಸ್ತಕದಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇರಬಹುದು. ಸೊ ನಾವು ಆ ಭೂಹ ಅನ್ನುವುದರಲ್ಲಿ ಭಾವನಾತ್ ಸೇರಿಸಿಕೊಳ್ಳದೆ ಅಲ್ಲಿ ಅದು ತೆಗೆದುಬಿಟ್ಟು ಭೂಹು ಅನ್ನುವ ಜತೆಯಲ್ಲಿ ಭಾವನಾತ್ ಸೇರಿಸ್ಕೋಬೇಕು. ಭಾವನಾತ್ ಏನ ಭಾವನಾತ್ ಅಂದರೆ ಏನು ಅಂತ ಮುಂಚೆ ನೋಡೋಣ. ಸೊ ಇದು ಭಾವನಾತ್, ಭಾವನಾ ಅಂದರೆ ಸೃಷ್ಟಿ, ಸೃಷ್ಟಿ ಮಾಡುವ ರೂಪ. ಸೊ ಭಾವನಾತ್ ಎಲ್ಲವನ್ನೂ ಸೃಷ್ಟಿ ಮಾಡುವ ಭಗವಂತನ ರೂಪ. ಈ ಭಾವನಾತ್ ಅನ್ನೋದು ಅಲ್ಲಿ ಸೇರಿಸ್ಕೊಂಡು ಇಲ್ಲಿ ಭಾವನಾತ್ ಅನ್ನೋದು ಭುವಹನಲ್ಲಿ ತೆಗೆದು ಬಿಡಬೇಕು. ಸೊ ಭುವಃ ಇತ್ಯಸ್ಯ ಜಮದಗ್ನಿ ಋಷಿ ಉಷ್ಣಿಕ್ ಛಂದ ಜಗತ ಉತ್ಪಾದನಾತ್ ಭೂರಿ ವೀರ್ಯತ್ವಾತ್ ಭೂತಿ ವರತ್ವಾಚ ಭುವರ್ನಾಮ ಅಂತೇಳಿ. ಇಲ್ಲಿ ಭಾವನಾತ್ ಜಗತ ಉತ್ಪಾದನಾತ್ ಅನ್ನೋದು ಆ್ಯಕ್ಚುಲ್ ಆಗಿ ಅದು ಭೂಹುನ ಕೇಳಿ ಹಾಕ್ಕೋಬೇಕು. ಇಲ್ಲಿ ಭೂರಿ ವೀರ್ಯತ್ವಾತ್ ಭೂತಿ ವರತ್ವಾಚ ಭುವರ್ನಾಮ ಅಂತೇಳಿ. ಇಲ್ಲಿ ಭುವಃ ಅನ್ನುವ ಭಗವಂತನ ರೂಪ ಪ್ರತಿಪಾದನೆ ಮಾಡುವಂತಹ ವ್ಯಾಹೃತಿ, ಎರಡನೇ ವ್ಯಾಹೃತಿ ತಗೊಂಡಾಗ ಅದಕ್ಕೆ ಜಮದಗ್ನಿ ಋಷಿಯಾಗಿದ್ದಾರೆ. ಉಷ್ಣಿಕ್ ಛಂದಸ್ಸು, ಉಷ್ಣಿಕ್ ಅಂತ ಹೇಳಿದರೆ ಶ್ಲೋಕದಲ್ಲಿ 28 ಅಕ್ಷರಗಳು, ಗಾಯತ್ರಿ ಛಂದಸ್ಸಿಗೆ 24 ಅಕ್ಷರಗಳು, ಪಾದಕ್ಕೆ 6, 24 ಅಕ್ಷರಗಳಿರುವಂತಹದ್ದು ಗಾಯತ್ರಿ ಛಂದಸ್ಸು. ಆದರೆ 28 ಅಂದರೆ ಪಾದಕ್ಕೆ 7 ಅಕ್ಷರಗಳ ಇದ್ದು 28 ಅಕ್ಷರಗಳಿರುವಂತಹದ್ದು ಉಷ್ಣಿಕ್ ಛಂದಸ್ಸು ಅಂತ ಕರೀತಾರೆ. ಈ ವಿಧವಾಗಿ ಉಷ್ಣಿಕ್ ಛಂದಸ್ಸು ಯಾವುದಿದೋ ಅದಕ್ಕೆ ಬೀಜರೂಪದಾಗಿ ಭುವಃ ಅನ್ನೋ, ಭುವಃ ಅನ್ನೋದು ಉಷ್ಣಿಕ್ ಛಂದಸ್ಸು. ಭುವಃ ಅನ್ನುವ ವ್ಯಾಹೃತಿಯನ್ನು ಹೇಳುವಾಗ ಅದು ಉಷ್ಣಿಕ್ ಛಂದಸ್ಸಿನಲ್ಲಿದೆ. ಅದು 2 ಅಕ್ಷರಗಳಿದೆಯಲ್ಲವಾ, ಉಷ್ಣಿಕ್ ಛಂದಸ್ಸು 28 ಅಕ್ಷರ ಮುಂಚೆ ಹೇಳಿದಂತೇನೆ ಬೀಜರೂಪದಲ್ಲಿ. ಭುವಃ ಅನ್ನುವುದು ಉಷ್ಣಿಕ್ ಛಂದಸ್ಸು ಬೀಜರೂಪದಲ್ಲಿ ಒಳಗೊಂಡಿರುವಂತಹ ವ್ಯಾಹೃತಿಯಾಗಿದೆ. ಈ ವಿಧವಾಗಿ 28 ಅಕ್ಷರಗಳ ಉಷ್ಣಿಕ್ ಛಂದಸ್ಸನ್ನು ಬೀಜರೂಪದಲ್ಲಿ ಒಳಗೊಂಡಿರುವಂತಹ ಭುವಃ ಅನ್ನುವ ವ್ಯಾಹೃತಿಯನ್ನು ನಾವು ಚಿಂತನೆ ಮಾಡುವಾಗ ಜಮದಗ್ನಿ ಋಷಿಗಳನ್ನು ಉಷ್ಣಿಕ್ ಛಂದಸ್ಸನ್ನು ಚಿಂತನೆ ಮಾಡಬೇಕು. ಅದಾದ ಮೇಲೆ ಭೂರಿ ವೀರ್ಯತ್ವಾತ್ ಭೂತಿ ವರತ್ವಾಚ್ಯ ಭುವರ್ನಾಮ, ಭುವಃ ಅಂತ ಕರೆಯಲ್ಪಡುವಂತಹ ಭಗವಂತನನ್ನು ನಾವು ಇಲ್ಲಿ ಚಿಂತನೆ ಮಾಡಬೇಕು. ಅವನು ಆ ಭಗವದ್ ರೂಪ, ಭುವಃ ಅಂತ ಕರೆಯಲ್ಪಡುವಂತಹ ಭಗವಂತನ ರೂಪ ಅದು ವಾಯು ಅಂತರ್ಗತವಾಗಿ, ಭೂಹು ಅನ್ನುವುದು ಅಗ್ನಿ ಅಂತರ್ಗತವಾಗಿರುವಂತೆ ಭುವಃ ಅನ್ನುವುದು ವಾಯು ಅಂತರ್ಗತನಾಗಿರುವಂತಹ ಭಗವಂತನ ರೂಪ. ಅಲ್ಲಿ ಪ್ರತಿಪಾದ್ಯವಾದ ಭಗವಂತನ ರೂಪಗಳು ಯಾವುದು ಅಂತ ಹೇಳಿದರೆ ಭುವಃ ಅಂತ ಕರೆಯಲ್ಪಡುವಂತಹ ವಾಯು ಅಂತರ್ಗತನಾಗಿರುವಂತಹ ಪ್ರದ್ಯುಮ್ನೋ ನೃಸಿಂಹಶ್ಚ ದೇವತಾ. ಪ್ರದ್ಯುಮ್ನ ನಾರಸಿಂಹ, ನೃಸಿಂಹ ನರಸಿಂಹ, ಕೆಲವೊಂದನ್ನು ಕೇಳಿ ನೃಸಿಂಹ ಅನ್ಬೇಕಾ ನರಸಿಂಹ ಅನ್ಬೇಕಾ ನಾರಸಿಂಹ ಅನ್ಬೇಕಾ, ಎಲ್ಲವೂ ಸಮಾನಾರ್ಥಕಗಳೇ. ನಾವು ಪದ್ಯರೂಪದಲ್ಲಿರುವಾಗ ಛಂದಸ್ಸಿನಲ್ಲಿ ದೃಷ್ಟಿ ಇಟ್ಕೊಂಡು ಯಾವುದೇ ಒಂದೇ ಹೇಳಬೇಕಾಗಿ ಬರಬಹುದು. ಆದರೆ ಪ್ರೋಸ್ನಲ್ಲಿ ಇರುವಾಗ ಇಲ್ಲಿ ಅವರು ಬರೆದಿದ್ದು ನೃಸಿಂಹ ಅಂತ ಬರೆದಿದ್ದಾರೆ. ಸೊ ನೃಸಿಂಹ ಅಂದರೆ ನರಸಿಂಹ ಅಂತೇಳಿ, ವಾಯುಂತರ್ಗತರಾಗಿರುವಂತಹ ಪ್ರದ್ಯುಮ್ನ ನೃಸಿಂಹಸ್ಥ ದೇವತಾ ಅಂತೇಳಿ. ನಮಗೆ ಇಲ್ಲಿ ಈ ವಿಧವಾಗಿ ಭುವಃ ಅಂತ ಕರೆಯಲ್ಪಡುವಂತಹ ವಾಯುಂತರ್ಗತನಾಗಿರುವಂತಹ ಪ್ರದ್ಯುಮ್ನ ಅಥವಾ ಪ್ರದ್ಯುಮ್ನ ಮತ್ತು ನರಸಿಂಹ ಎರಡು ರೂಪಗಳನ್ನು ಕೂಡ ತಿಳಿಸುವಂತಹ ಭುವಃ ಅನ್ನುವ ನಾಮ ಹೆಸರಿರುವಂತಹ ಭಗವಂತನ ರೂಪಗಳೇ ಇಲ್ಲಿ ಪ್ರತಿಪಾದ್ಯವಾಗಿರುವಂತಹ ದೇವತಾ ರೂಪಗಳು, ನಾರಾಯಣನ ರೂಪಗಳು. ಈ ಎರಡನ್ನ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೃಸಿಂಹ ನರಸಿಂಹ ಅಂತ ಹೇಳಿದಾಗ ಪದ್ಯದಲ್ಲಿರುವಾಗ ಛಂದಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ವಲ್ಲ, ಅದು ನಾವು ಎಲ್ಲರೂ ಹೇಳುವಂತಹದ್ದು ವೆಂಕಟೇಶ್ವರ ಸ್ತೋತ್ರ ಹೇಳುವಾಗ ನಾವು ಹೇಳಿದ ಕಲ್ಯಾಣ ಶ್ರೀನಿವಾಸಾಯ ನಮಃ ಅಂತ ಹೇಳಿ ವೆಂಕಟೇಶ್ವರ ವಾಸವ ಪದ್ಯಮ್ನೋ ಅತ್ಯುತ್ತಮ ಅಂತ ಹೇಳಿ ಹೇಳುವಾಗ ಅಲ್ಲಿ ನೃಸಿಂಹ ಅಲ್ಲಿ ಬರುತ್ತೆ. ಪದ್ಮನೋ ಅಂತ್ಯಕ್ರಮ ಸಂಘಟನೆ ಶ್ರೀರಾಧಿ ಜನಾರ್ದನ ಪದ್ಮನಾಮ ವೆಂಕಟ ಸೃಷ್ಟಿರಾಜನಾಥ ಮಾಧವ ಭಕ್ತ ಸಲಹ ಗೋವಿಂದ ಗುರುತು ಕೃಷ್ಣ ಕೇಶವ ವರಾಹ ವಾಮನ ಸ್ವನಾರಾಯಣ ಶ್ರೀಧರ ಪುನರಿಕಾಕ್ಷ ಶ್ರೀ ನೃಸಿಂಹೋ ಮಹಾಸಿಂಹ ಶ್ರೀ ನರಸಿಂಹೋ ಅಂತ ಹೇಳಿದ್ರೆ ಅಲ್ಲಿ ಶ್ರೀ ನೃಸಿಂಹೋ ಮಹಾಸಿಂಹ ಅಂತ ಹೇಳಬೇಕು. ಯಾಕಂದ್ರೆ 8 ಅಕ್ಷರಗಳೇ ಇರಬೇಕಾದ ಕಾರಣದಿಂದ ಶ್ರೀ ಅಂತ ಬಂತಾದ ಕಾರಣದಿಂದ ಅಲ್ಲಿ ಶ್ರೀ ನೃಸಿಂಹೋ ಮಹಾಸಿಂಹ ಅಂತ ಹೇಳುವಾಗ ಶ್ರೀ ನರಸಿಂಹೋ ಮಹಾಸಿಂಹ ಅಂತ ಹೇಳಬಾರದು. ಪದ್ಯ ಆ ಪದ್ಯದಲ್ಲಿ ಹೇಳುವಾಗ ಶ್ರೀ ನೃಸಿಂಹೋ ಮಹಾಸಿಂಹ ಅಂತಲೇ ಹೇಳಬೇಕಲ್ಲಿ. ಅರ್ಥ ಒಂದೇ ಆದರೂ ಕೂಡ ಆ ಛಂದಸ್ಸು ಇರುವಾಗ ಪದ್ಯ ಇರುವಾಗ ಸ್ಪೆಸಿಫಿಕ್ ವರ್ಡೇ ಹೇಳಬೇಕನ್ನೋದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಆ ಕಾರಣದಿಂದ ಇಲ್ಲಿ ಪ್ರೋಸ್ನಲ್ಲಿ ಇದಾದ ಕಾರಣದಿಂದ ಇಲ್ಲಿ ನೃಸಿಂಹ ನರಸಿಂಹ ಎರಡನ್ನೇ ಹೇಳಬಹುದು. ಅವರು ಬರೆಯುವಾಗ ನೃಸಿಂಹಶ್ಚ ದೇವತಾ ಅಂತ ಹೇಳಿ ಬರೆದಿದ್ದಾರೆ. ಸುವರಿತ್ಯಸ್ಯ ಭರದ್ವಾದ ಋಷಿ ಅನುಷ್ಠುಪ್ ಛಂದ, ನಾವೀಗ ವ್ಯಾಪ್ತಿಗಳನ್ನು ಸಪರೇಟ್ ಆಗಿರುವಾಗ ಋಷಿ ಛಂದಸ್ಸು ದೇವತೆಗಳನ್ನು ಹೇಳ್ತಾ ಬರ್ತಾ ಇದ್ದೀವಿ. ಭೂಹು ಭುವಃ ಆಯಿತು. ಅದಾದ ಮೇಲೆ ಇಲ್ಲಿ ಭುವಃ ಅನ್ನೋದು ಕೂಡ 2 ಅಕ್ಷರಗಳಿರುವಂತಹ ಪ್ರದ್ಯುಮ್ನ ರೂಪ. ಇದು ನಾರಾಯಣನ ರೂಪ ನಿತ್ಯ ಮಾಡುವಾಗ ಭೂ ವ ಎರಡು ಅಕ್ಷರವಿದೆ, ಎರಡು ಕೈಗಳು ಎರಡು ಬಾಹುಗಳು. ಭುವ ಅನ್ನೋದು ಭೂ, ವ ಅನ್ನೋದು ಭೂ ಒಂದು ಬಾಹು, ವ ಅನ್ನೋದು ಒಂದು ಬಾಹು, ಎರಡು ಬಾಹುಗಳು. ಅಂದರೆ ಪ್ರದ್ಯುಮ್ನ ರೂಪಿ ಭಗವಂತ ಈ ನಾರಾಯಣನ ರೂಪದಲ್ಲಿ, ಪ್ರದ್ಯುಮ್ನ ರೂಪ ಭಗವಂತ ಎರಡು ಕೈಗಳಲ್ಲಿ, ಎರಡು ಕೈಗಳ ರೂಪದಲ್ಲಿ ಇದ್ದಾನೆ ಅಂತೇಳಿ. ಇದು ಚಿಂತನೆ ಮಾಡುವುದು ನಮಗೆ ಪಿಕ್ಚರ್ ಮಾಡ್ಕೊಂಡು ಬರ್ತೀವಿ. ಸೊ ಬಟ್ ಹೇಗೆ ಅದು ಇರುತ್ತೆ ಅಂತ ಊಹೆ ಮಾಡುವುದು ಸ್ವಲ್ಪ ಕಷ್ಟ. ಆದರೂ ಕೂಡ ಭಗವಂತನಿಗೆ, ಅವನಿಗೆ ಅವನ ಅವಯವಗಳಿಗೆ ಅಭೇದ ಅಂದರೆ ಭಗವಂತ, ಭಗವಂತನ ಕಣ್ಣು ಒಂದೇ, ಭಗವಂತ ಭಗವಂತನ ಕೈ ಒಂದೇ, ಭಗವಂತ ಭಗವಂತನ ಕಾಲು ಒಂದೇ. ಸೊ ಭಗವಂತನಿಗೆ ಅವನ ಅವಯವಗಳಿಗೆ ಅಭೇದ ಇದೆ. ಆ ಕಾರಣದಿಂದ ನಾರಾಯಣನಿಗೆ ಪ್ರದ್ಯುಮ್ನನಿಗೆ ಅಭೇದ, ನಾರಾಯಣನಿಗೆ ಅನಿರುದ್ಧನಿಗೆ ಅಭೇದ, ನಾರಾಯಣನಿಗೆ ಶ್ರೀಕೃಷ್ಣನಿಗೆ ಅಭೇದ, ಪ್ರದ್ಯುಮ್ನ ಅನೇಕ ರೂಪಗಳಿರಬಹುದು, ಎಲ್ಲ ಒಂದೊಂದು ರೂಪಕ್ಕೂ ಅಭೇದ, ಅನೇಕ ರೂಪಗಳಿರುವ ಪ್ರದ್ಯುಮ್ನ ರೂಪಕ್ಕೂ ನಾರಾಯಣನಿಗೆ ಅಭೇದ. ಈ ವಿಧವಾಗಿ ಆ ಭುವ ಭೂವ ಅಂತ ಕರೆಯಲ್ಪಡುವಂತಹ ಪ್ರದ್ಯುಮ್ನ ರೂಪಿ ಪರಮಾತ್ಮ ಎರಡು ಕೈಗಳ ರೂಪದಲ್ಲಿ ನಾರಾಯಣನ ಮೂರ್ತಿಯನ್ನು ಚಿಂತನೆ ಮಾಡುವಾಗ ನಾವು ಊಹೆ ಮಾಡಬೇಕು. ಈ ವಿಧವಾಗಿ ಪ್ರದ್ಯುಮ್ನ ಇದ್ದಾನೆ. ಅದಾದ ಮೇಲೆ ಸುವಹ ಇತಿ ಅಸ್ಯ, ಈ ಸುವಹ ಅನ್ನುವ ಈ ವ್ಯಾಕೃತಿಗೆ ಭರದ್ವಾಜ ಋಷಿ ಅನುಷ್ಠುಪ್ ಛಂದ, ಈ ಮಂತ್ರಕ್ಕೆ, ಈ ಮಂತ್ರಭಾಗಕ್ಕೆ ಅಂದರೆ ಸುವಹ ಅನ್ನುವ ವ್ಯಾಕೃತಿಗೆ ಭರದ್ವಾಜರೇ ಋಷಿಗಳಾಗಿದ್ದಾರೆ, ಅನುಷ್ಠುಪ್ ಛಂದಸ್ಸಾಗಿದೆ. ಅನುಷ್ಠುಪ್ ಅಂತ ಹೇಳಿದರೆ ಶ್ಲೋಕದಲ್ಲಿ 32 ಅಕ್ಷರಗಳಿರುವಂತಹದ್ದು, ಪಾದಕ್ಕೆ 8 ಅಕ್ಷರಗಳಲ್ಲಿ ಇದ್ದು ಒಟ್ಟಿಗೆ 32 ಅಕ್ಷರಗಳಿರಿದ್ದರೆ ಅದಕ್ಕೆ ಅನುಷ್ಠುಪ್ ಛಂದಸ್ಸು ಅಂತ ಕರೀತಾರೆ. ಅದು ಕೂಡ ಬೀಜ ರೂಪದಲ್ಲಿ ಸುವಹ ಅನ್ನುವ ವ್ಯಾಕೃತಿಯಲ್ಲಿ ಅಡಗಿದೆ. ಸುವಹ ಅನ್ನುವ ಮಂತ್ರ ಅದಕ್ಕೆ ಅನುಷ್ಠುಪ್ ಛಂದಸ್ಸಿನಲ್ಲಿದೆ ಅಂತ ಹೇಳ್ತೀವಿ. ಹಾಗಾದರೆ ಭೂಹು ಅನ್ನೋದು ಗಾಯತ್ರಿ ಛಂದಸ್ಸಿನಲ್ಲಿ, ಭೂಹ ಅನ್ನೋದು ಉಷ್ಣಿಕ್ ಛಂದಸ್ಸಿನಿದು, ಅದಕ್ಕೆ ಅದೇ ವಿಧವಾಗಿ ಸುವಹ ಅನ್ನುವುದು ಅದು ಅನುಷ್ಠುಪ್ ಛಂದಸ್ಸಿನಲ್ಲಿದೆ ಅಂತೇಳಿ. ಸುವಹ ಇತ್ಯಸ್ಯ ಭರದ್ವಾಜ ಋಷಿ ಅನುಷ್ಠುಪ್ ಛಂದ, ಭರದ್ವಾಜರ ಋಷಿಗಳಾಗಿದ್ದಾರೆ, ಅನುಷ್ಠುಪ್ ಛಂದಸ್ಸು ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಋಷಿ ಛಂದಸ್ಸು ಆಯಿತು. ಮತ್ತು ದೇವತಾ ರೂಪ ಯಾವುದು ಅಂತ ಹೇಳಿದ್ರೆ ಸುವಹ, ವಹ ಬಲಹ, ವಭಯೋರ ಭೇದ ಅಂತೇಳಿ. ಸುವಹ ಅಂದರೆ ಸುಬಹ, ಸುಬಲಹ, ಸು ಅಂದರೆ ಅತ್ಯಧಿಕವಾದ ಬಲರೂಪನಾದ ಭಗವಂತ. ಅದಕ್ಕೆ ಸುಬಲರೂಪತ್ವಾತ್ ಅನಂತ ಸುಖತ್ವಾಚ, ವಹ ಅಂದರೆ ಸುಖ ಅಂತಲೂ ಇದೆ. ಸುವಹ ಅತ್ಯಧಿಕವಾದ ಸುಖ, ಅತ್ಯಧಿಕವಾದ ಬಲ, ಅನಂತ ಬಲ, ಅನಂತ ಸುಖ, ಎರಡಕ್ಕೂ ಕೂಡ ಸಿಗ್ನಿಫೈ, ಎರಡನ್ನು ಒಳಗೊಂಡಿರೋ ಅಂದರೆ ಭಗವಂತ ಅನಂತ ಗುಣಪರಿಪೂರ್ಣನಾಗಿದ್ದಾನೆ. ಅನಂತ ಗುಣಗಳಲ್ಲಿ ನಾವು ಚಿಂತನೆ ಮಾಡಬೇಕು. ಸುವಹ ಅಂತ ಹೇಳುವಾಗ ಸುಬಲವನ್ನು ಅಂದರೆ ಅತ್ಯಧಿಕವಾದ ಬಲರೂಪವನ್ನು, ಅತ್ಯಧಿಕವಾದ ಸುಖರೂಪ ಎರಡನ್ನು ಚಿಂತನೆ ಮಾಡಬೇಕಾದ್ರೆ ಸುಬಲರೂಪತ್ವಾತ್ ಒಳ್ಳೆ ಬಲ ಇರುವಂತಹ ರೂಪದಿಂದಲೂ, ಅನಂತ ಸುಖತ್ವಾಚ ಅನಂತವಾದಂತಹ ಸುಖದಿಂದ ಕೂಡಿದಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಅದು ಸುವರ್ಣನಾಮ. ಸುವಹ ಅನ್ನೋದು ಭಗವಂತನ ರೂಪ. ಇದು ಎಲ್ಲಿದೆ, ಎಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳಿದರೆ ಸೂರ್ಯಾಂತರ್ಗತ, ಸೂರ್ಯನ ಒಳಗಿರುವಂತಹ ಈ ಸುವಹ ಅನ್ನುವ ರೂಪವನ್ನು ಚಿಂತನೆ ಮಾಡಬೇಕು. ಇದು ನಾರಾಯಣ ಮೂರ್ತಿಯಲ್ಲಿ ನಾವು ಭೂಹು ಶಿರಸ್ಸು ಭೂಹ ಕೈಗಳಂತ ಹೇಳಿದಾಗ ಸುವಹ ಅನ್ನೋದು ಪಾದಗಳಾಗಿದೆ. ಸುವ ಎರಡು ಅಕ್ಷರಗಳು ಎರಡು ಪಾದಗಳು, ಭುವಹ ಎರಡು ಅಕ್ಷರಗಳು ಎರಡು ಕೈಗಳಿದ್ದಂತೆ ಸುವಹ ಎರಡು ಅಕ್ಷರಗಳು ಎರಡು ಪಾದಗಳು. ಈ ವಿಧವಾಗಿ ಸುವಹ ಅನ್ನೋದು ಭಗವಂತನ ಎರಡು ಪಾದಗಳನ್ನು ಚಿಂತನೆ ಮಾಡಿದ ಈ ನಾರಾಯಣ ಮೂರ್ತಿಯಲ್ಲಿ ಸುವಹ ಅನ್ನೋದು ಎರಡು ಪಾದಗಳಿರುವಂತಹ ಸಂಕೃಷ್ಣ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಇದು ಸೂರ್ಯಾಂತರ್ಗತನಾಗಿರುವಂತಹ ರೂಪ, ಸೂರ್ಯನ ಒಳಗೆ ಇರುವಂತಹ ಸಂಕರ್ಷನ ಕಪಿಲಶ್ಚ ದೇವತ. ಕಪಿಲ, ಕಪಿಲ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಒಂದೇನೆಂದರೆ ಕಂ ಪಿಬತಿ ಲಾತಿ, ಕಂ ಸುಖಂ ಪಿಬತಿ ಲಾತಿ, ಆ ಭಗವಂತ ನಿತ್ಯ ಸುಖಪೂರ್ಣನಾಗಿದ್ದಾನೆ, ಎಲ್ಲರಿಗೂ ಮೋಕ್ಷ ಸುಖವನ್ನು ಕೊಡುವಂತಹ ಅವನಾಗಿದ್ದಾನೆ. ಆದ ಕಾರಣ ಕಪಿಲ ಅಂತೆ. ಕಂ ಅಂದರೆ ಕ ಅಂದರೆ ಕಿರಣಗಳು, ಕಿರಣಗಳನ್ನು ಕೊಟ್ಟು ಪಾತಿ ಲೋಕವನ್ನು ರಕ್ಷಣೆ ಮಾಡ್ತಾನೆ, ಎಲ್ಲರಿಗೆ ಉದ್ಧಾರ ಮಾಡ್ತಾನೆ ಲಾತಿ. ಆ ಕಾರಣದಿಂದ ಭಗವಂತನಿಗೆ ಕಪಿಲ ಅಂತ ಹೆಸರು. ಇದರಾಗಿ ಸೂರ್ಯಾಂತರ್ಗತನಾಗಿ ಇರುವಂತಹ ಕಾರಣದಿಂದ ಈ ಅರ್ಥವನ್ನು ಕೂಡ ನಾವು ವಿಶೇಷವಾಗಿ ನೋಡಬಹುದು. ಸಂಕರ್ಷಣ ಎಲ್ಲವನ್ನು ಎಳೆಯುವವನು, ಸಂಕರ್ಷಣ ಅಂದರೆ ಎಳೆಯುವ ಶಕ್ತಿ, ಅಂದರೆ ಗುರುತ್ವಾಕರ್ಷಣ ಶಕ್ತಿ, ಗ್ರಾವಿಟೇಷನ್ ಫೋರ್ಸ್, ಅದು ಸಂಕರ್ಷದಿಂದ ಭಗವಂತ ರೂಪ ಭಗವಂತನಿಂದ ಬರುತ್ತೆ. ಸಂಕರ್ಷಣ ಎಲ್ಲವನ್ನು ಎಳೆಯುವುದು. ಕಿರಣಗಳ ಮೂಲಕವಾಗಿ ಭಗವಂತ ಸೂರ್ಯಾಂತರ್ಗತನಾಗಿ ಇದ್ದು ನೀರನ್ನು ಎಳಿತಾನೆ, ಎಳೆದು ಮೇಘಗಳನ್ನು ಫಾರ್ಮ್ ಮಾಡುವಂತೆ ಮಾಡ್ತಾನೆ, ಮೇಘಗಳನ್ನು ಆಗುವಂತೆ ಮಾಡಿ ಮಳೆ ಸುರಿಸ್ತಾನೆ. ಸೊ ಈ ರಾಜ ಸಂಕರ್ಷಣ ರೂಪದಲ್ಲಿ ಭಗವಂತ ಅನೇಕ ಕ್ರಿಯೆಗಳನ್ನು ಮಾಡ್ತಾನೆ. ಈ ರಾಜ ಸೂರ್ಯಾಂತರ್ಗತನಾಗಿರುವಂತಹ ಸಂಕರ್ಷಣ ಕಪಿಲ ರೂಪಗಳನ್ನು ಇದು ಸುವಹ ಅಂತ ಕರೆಯಲು, ಸುವಹ ಅಂತ ಹೆಸರಿರುವಂತಹ ಸಂಕರ್ಷಣ ಕಪಿಲ ರೂಪಗಳ ಭಗವಂತ ರೂಪಗಳನ್ನು ಸೂರ್ಯಾಂತರ್ಗತನಾಗಿ ಸೂರ್ಯನ ಒಳಗಿರುವ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸುಬಲ ರೂಪತ್ವಾತ್ ಅನಂತ ಸುಖತ್ವಾಚ ಸುವರ್ಣಾಮ ಸೂರ್ಯ ಅಂತರ್ಗತ ಸಂಕರ್ಷಣ ಕಪಿಲಶ್ಚ ದೇವತಾ ಅಂತ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಈ ಮೂರು ವ್ಯಾಹೃತಿಗಳನ್ನು ಹೇಳಿದಾಗ, ಈ ಮೂರು ವ್ಯಾಹೃತಿಗಳ ಈ ವಿಧವಾಗಿ ಒಟ್ಟಿಗೆ ಹೇಳುವಾಗ ಒಂದು ಋಷಿ ಛಂದಸ್ಸು, ಬಿಡಿಸಿ ಹೇಳುವಾಗ ಇನ್ನೊಂದನ್ನು, ಅದಕ್ಕೆ ನಾವು ಹೇಳುವಾಗ ಕೂಡ ಸಂಜ್ಞಾನ ಹೇಳುವಾಗ ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೈವೀ ಗಾಯತ್ರಿ ಛಂದ ಅಂತ ಒಟ್ಟಿಗೆ ಹೇಳುವಂತ ಕ್ರಮ. ಅದಾದ ಮೇಲೆ ವ್ಯಾಹೃತಿಗಳನ್ನು ಬಿಡಿಸಿ ಹೇಳುವಾಗ ಆಗ ವ್ಯಾಹೃತಿ ನಾಮ ಪ್ರಜಾಪತಿ ಋಷಿ ಅಂತ ಹೇಳ್ತಾರೆ ಒಟ್ಟಿಗೆ ಹೇಳುವಾಗ. ಅದಾದ ಮೇಲೆ ಅಗ್ನಿ ವಾಯು ಸೂರ್ಯ ದೇವತಾ ಅಂತರ್ಗತ, ಅಲ್ಲಿ ಅಗ್ನಿ ಒಳಗೆ ಇರುವ ಅಗ್ನಿ ನಾಮಕ ಪರಮಾತ್ಮ, ವಾಯು ಒಳಗಿರುವ ವಾಯುನಾಮಕ ಪರಮಾತ್ಮ, ಸೂರ್ಯನ ಒಳಗಿರುವ ಸೂರ್ಯನಾಮಕ ಪರಮಾತ್ಮ ಶಿವನಾಮ. ಸೊ ನಾವು ಹೇಗೆ ಚಿಂತನೆ ಮಾಡಬೇಕಂದ್ರೆ, ಅಗ್ನಿ ಒಳಗೆ ಭೂನಾಮನಾಗದ ಪರಮಾತ್ಮ ಅಗ್ನಿನಾಮಕನಾಗಿಯೇ ಇದ್ದಾನೆ, ವಾಯು ಒಳಗೆ ವಾಯುನಾಮಕನಾಗಿ ಇರುವ ಪರಮಾತ್ಮ ಭುವನ್ನಾಮಕನಾಗಿಯೇ ಇದ್ದಾನೆ, ಸೂರ್ಯನ ಒಳಗೆ ಸೂರ್ಯನಾಮಕನಾದ ಪರಮಾತ್ಮ ಶಿವ ಅನ್ನುವ ಹೆಸರಿನಲ್ಲಿಯೂ ಇದ್ದಾನೆ. ಈ ವಿಧವಾಗಿ ಎಲ್ಲ ದೇವತೆಗಳನ್ನು ಅವರ ಅಂತರ್ಗತನಾಗಿರುವ ಭಗವದ್ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು. ಅಗ್ನಿವಾಯು ಸೂರ್ಯ ದೇವತಾ ಗಾಯತ್ರಿಷ್ಣಿಕ್ ಅನುಷ್ಟುಭ ಛಂದಾಂಸಿ ಗಾಯತ್ರಿ ಅಂತ ಹೇಳಿಬಿಟ್ಟು ನಾವು ಗಾಯತ್ರಿ ಮಂತ್ರ ಹೇಳುವಾಗ ಅಂದರೆ ಅದಾದ ಮೇಲೆ ಗಾಯತ್ರಿ ಮಂತ್ರ ಬರುತ್ತೆ. ಆ ಗಾಯತ್ರಿ ಮಂತ್ರಕ್ಕೆ ವಿಶ್ವಾಂತ ಋಷಿ ಸವಿತಾ ದೇವತ ಗಾಯತ್ರಿ ಛಂದ ಅಂತ ನಾವು ಅದಕ್ಕೆ ಹೇಳ್ತೀವಿ. ಸೊ ಅದನ್ನು ಈಗ ವಿಷ್ಣುತೀರ್ಥರನ್ನು ಮುಂಚೆ ಮುಂದುವರಿಸ್ತಾ ಇದ್ದಾರೆ. ಅವರು ಹೇಳುವಾಗ ಈ ವ್ಯಾಹೃತಿಗಳನ್ನು ಹೇಳಿದ ಮೇಲೆ ಗಾಯತ್ರಿಯ ವಿಶ್ವಾಮಿತ್ರ ಋಷಿ ಗಾಯತ್ರಿ ಛಂದ ಸೃಷ್ಟುತ್ವಾತ್ ಸವಿತೃನಾಮ ಪ್ರೋದ್ಯದಾದಿತ್ಯವರ್ಣ ಸೂರ್ಯಮಂಡಲ ಮಧ್ಯಗ ಚಕ್ರ ಶಂಖ ದೋದ್ವಯ ಶ್ರೀ ನಾರಾಯಣೋ ದೇವತಾ ತತ್ರ ತದ್ ಇತಿ ಪ್ರಥಮ ವರ್ಣಸ್ಯ ಅಂತರ್ಗತ ಶ್ರೀ ಪರಶುರಾಮೋ ದೇವತಾ ತದಾದಿ ಚತುರ್ವಿಂಶತ್ಯಕ್ಷರಾಣಾಂ ಕೇಶವಾದಿ ಚತುರ್ವಿಂಶತ್ ಮೂರ್ತಯ ದೇವತಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸಂಕ್ಷೇಪವಾಗಿ ಹೇಳಿದಾಗ ಎಲ್ಲವನ್ನು ಒಟ್ಟಿಗೆ ಕನ್ವಿನ್ಸ್ಡ್ ಆಗಿ ಹೇಳ್ತಾ ಇದ್ದಾರೆ. ಈ ಗಾಯತ್ರಿ ಮಂತ್ರಕ್ಕೆ ಯಾವುದಾದರೆ ತತ್ಸವಿತುರ್ವರೇಣ್ಯಂ ಅಂತ ಶುರುವಾಗುವಂತಹ ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರರು ಋಷಿಗಳಾಗಿದ್ದಾರೆ, ಗಾಯತ್ರಿ ಛಂದಸ್ಸಾಗಿದೆ. ಸೊ ನಮಗೆ ಒಂದು ಸಂದೇಹ ಬರುತ್ತೆ, ಈ ವಿಶ್ವಾಮಿತ್ರ ಗಾಯತ್ರಿ ಬರಲಕ್ಕೆ ಮುಂಚೆ ಗಾಯತ್ರಿ ಎಲ್ಲರೂ ಸಂಧ್ಯಾಂದನ ಮಾಡ್ತಾ ಇದ್ರೋ ಇಲ್ಲವೋ, ಈ ರೀತಿಯಾಗಿ ಪ್ರಶ್ನೆಗಳು ಭಾಳ ಮಂದಿ ಕೇಳ್ತಾರೆ. ಯಾಕಂದರೆ ವಿಶ್ವಾಮಿತ್ರ ಋಷಿಗಳಾಗಿದ್ದಾರೆ ಅಂದರೆ ಮತ್ತು ಅದಕ್ಕೆ ಮುಂಚೆ ಗಾಯತ್ರಿ ಚಂದವು ಎಲ್ಲ ಮಾಡ್ತಾ ಇದ್ರು, ವಶಿಷ್ಠರು ಮಾಡ್ತಾ ಇದ್ರು, ಋಷಿಗಳೆಲ್ಲ ಗಾಯತ್ರಿ ಮಂತ್ರವನ್ನು ಧ್ಯಾನ ಮಾಡಿ ಉಚ್ಚಾರಣೆ ಮಾಡಿ ಜಪ ಮಾಡಿ ಎಲ್ಲ ಮಾಡ್ತಾ ಇದ್ರಲ್ವಾ, ಹೇಗೆ ಅಂತ ಹೇಳಿದರೆ ಆವಾಗ ಗಾಯತ್ರಿ ಮಂತ್ರಕ್ಕೆ ಒಂದೊಂದು ಮಂತ್ರಕ್ಕೂ ಮಂತ್ರದ್ರಷ್ಟರು ಒಬ್ಬರೇ ಇರಬೇಕಂತ ಇಲ್ಲ. ಒಂದು ಎರಡನೇದಾಗಿ ಬ್ರಹ್ಮಗಾಯತ್ರಿ ಅಂತ ಇತ್ತು, ಬ್ರಹ್ಮಗಾಯತ್ರಿ ಇತ್ತು. ಸೊ ಅದಕ್ಕೆ ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರ ಋಷಿಗಳಾಗಲಿಕ್ಕೆ ಮುಂಚೆ ಬೇರೆ ದೇವತೆಗಳು ಋಷಿಗಳಾಗಿದ್ದರು. ಸೊ ಈ ವಿಧವಾಗಿ ಒಂದು ಮಂತ್ರಕ್ಕೆ ಮಂತ್ರದ್ರಷ್ಟರು ಅಂತ ಹೇಳಿದಾಗ ಒಬ್ಬರೇ ಮಂತ್ರದ್ರಷ್ಟರು, ಯಾಕಂದರೆ ಎಲ್ಲ ಮಂತ್ರಗಳಿಗೂ ವಾಯುದೇವರು ಮಂತ್ರದ್ರಷ್ಟರಾಗಿದ್ದಾರೆ. ಆದರೆ ಪ್ರಖ್ಯಾತವಾಗಿರುವಂಥ ಅವರು ಬಂದ ಮೇಲೆ ಅವರು ಪ್ರಖ್ಯಾತರಾಗಿದ್ದಾರೆ, ವಿಶ್ವಾಮಿತ್ರರು ಬಂದ ಮೇಲೆ ಅವರು ಪ್ರಖ್ಯಾತರಾಗಿದ್ದಾರೆ. ಆದ ಕಾರಣದಿಂದ ಆದ ಮೇಲೆ ಬಂದವರೆಲ್ಲರೂ ಕೂಡ ವಿಶ್ವಾಮಿತ್ರ ಋಷಿಯನ್ನು ಸ್ಮರಣೆ ಮಾಡಬೇಕು ಅನ್ನೋದು ಇಲ್ಲಿ ಉದ್ದೇಶವಾಗಿದೆ. ಇದರವಾಗಿ ಈ ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರ ಋಷಿಗಳಾಗಿದ್ದಾರೆ. ಗಾಯತ್ರಿ ಛಂದಸ್ಸು 24 ಅಕ್ಷರ ಇರುವಂತಹದ್ದು ಗಾಯತ್ರಿ ಮಂತ್ರ, ಅದೇ ಛಂದಸ್ಸು ಆಗಿದೆ. ಇಲ್ಲಿ ಸವಿತೃ ನಾಮಕ ಪರಮಾತ್ಮನೇ ದೇವತೆ. ಸವಿತಾ ಅನ್ನುವ ಶಬ್ದಕ್ಕೆ ಅರ್ಥ ಸೃಷ್ಟಿ ಮಾಡುವವನು, ಅದಕ್ಕೆ ಪ್ರಸವ, ನಾವು ಪ್ರಸವ ವೇದನೆ ಪ್ರಸವಿಸುವುದು ಅಂತ ಹೇಳಿ ಹುಟ್ಟುವುದಕ್ಕೆ ಪ್ರಸವ ಅಂತೀವಿ ಕರ್ತೀವಿ. ಸವ್ ಅನ್ನೋದು ಅಥವಾ ಅದು ಸು ಅನ್ನೋದು ಹುಟ್ಟುವುದನ್ನೇ ತಿಳಿಸುವಂತಹದ್ದು. ಅದಕ್ಕೆ ಸವಿತೃ ಅಂತ ಹೇಳಿದರೆ ಭಗವಂತ ಎಲ್ಲದಕ್ಕೆ ಸೃಷ್ಟಿಕರ್ತನಾಗಿದ್ದ, ಸರ್ವ ಸೃಷ್ಟಿಕರ್ತ ಅನ್ನುವ ಅರ್ಥವನ್ನು ತಿಳಿಸುವಂತಹ ಶಬ್ದವಾಗಿದೆ ಸವಿತೃ ನಾಮಕ ಭಗವಂತನ ಆ ಶಬ್ದದ ಅರ್ಥ. ಈ ವಿಧವಾಗಿ ಸೃಷ್ಟುತ್ವ ಆತ ಎಲ್ಲವನ್ನೂ ಸೃಷ್ಟಿ ಮಾಡ್ತಾನಾದ ಕಾರಣದಿಂದ ಸವಿತೃ ಅಂತ ಕರೆಯಲ್ಪಡುವಂತಹ ಭಗವಂತನನ್ನು ಇಲ್ಲಿ ಪ್ರತಿಪಾದ್ಯನಾಗಿರುವಂತಹ ದೇವತನಾಗಿದ್ದಾನೆ. ಅವನು ಕ್ರೋಧ್ಯದ ಆದಿತ್ಯ ವರ್ಣ ಪ್ರಕರ್ಷೇನ ಉದ್ಯತ್ ಉದಯಿಸುವಂತಹ ಆದಿತ್ಯ ಸೂರ್ಯನ ತೇಜಸ್ಸು ಕಾಂತಿ ಉಳ್ಳವನಾಗಿದ್ದಾನೆ. ಈ ಭಗವಂತನ ರೂಪ ನಾರಾಯಣ ರೂಪ ಹೇಗಿದೆ, ಆಗಲೇ ಉದಯಿಸುವಂತಹ ಆ ಸೂರ್ಯನ ಆ ಪ್ರಕಾಶ ಉಳ್ಳವನಾಗಿದ್ದಾನೆ ಅಂಥೇಳಿ ನಾವು ಚಿಂತನೆ ಮಾಡಬೇಕು. ಹಾಗಿರುವಂತಹ ಭಗವಂತನ ರೂಪ, ಈ ನಾರಾಯಣನ ರೂಪ ಎಲ್ಲಿದೆ ಅಂತ ಹೇಳಿದ್ರೆ ಸೂರ್ಯ ಮಂಡಲ ಮಧ್ಯಗಹ, ಸೂರ್ಯ ಮಂಡಲ ಮಧ್ಯದಲ್ಲಿ ಅಂತರ್ಗತನಾಗಿ ಸೂರ್ಯಮಂಡಲದಲ್ಲಿ ಇರುವಂತಹ ರೂಪ. ಇದು ನಮಗೆ ಈಶಾಶ್ವಂತ ಕೂಡ ಒಂದು ಈ ಚಿಂತನೆ ಬರುತ್ತೆ. ಏನಂದ್ರೆ ಹಿರಣ್ಮಯೇನ ಪಾತ್ರೇನ ಅಂಥೇಳಿ, ಅಲ್ಲಿ ಹಿರಣ್ಮಯವ ಬಂಗಾರದ ಪಾತ್ರ ಅಂತ ಕರೀತಾರೆ. ಅಂದ್ರೆ ಇದು ಸೂರ್ಯಬಿಂಬವನ್ನು ಬಂಗಾರದ ಪಾತ್ರ ಅಂತ ಕರೆದು ಬಿಟ್ಟು ಅದರಲ್ಲಿರುವಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕಂಥೇಳಿ. ಈ ವಿಧವಾಗಿ ಅಲ್ಲಿ ಆ ಸೂರ್ಯಮಂಡಲದ ಮಧ್ಯದಲ್ಲಿ ಇರುವಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಚಕ್ರ ಶಂಖ ದೋರ್ದ್ವಯ, ಚಕ್ರ ಶಂಖ ಎರಡು ಕೈಗಳಲ್ಲಿ ಇದೆ ಇರುವಂತಹ ಭಗವಂತನ ರೂಪ ಅಂತೇಳಿ. ಚಕ್ರ ಶಂಖ ದೋರ್ದ್ವಯ ಶ್ರೀನಾರಾಯಣ ದೇವತ, ಇಲ್ಲಿ ನಮಗೆ ಒಂದು ಸಂಶಯ ಬರುತ್ತೆ. ಅಂದರೆ ಎರಡು ಕೈ ಇರುವ ನಾರಾಯಣ ರೂಪವನ್ನು ಚಿಂತನೆ ಮಾಡಬೇಕು, ನಾಲ್ಕು ಕೈ ಇರುವ ನಾರಾಯಣ ರೂಪವನ್ನು ಚಿಂತನೆ ಮಾಡಬೇಕು ಅಂತೇಳಿ. ಇಲ್ಲಿ ಎರಡು ವಿಧವಾದ ಒಪಿನಿಯನ್ ತಿಳಿಸಿಕೊಡ್ತಾರೆ. ಕೆಲವು ಜನ ಹೇಳುವುದು, ನಾವು ಗೃಹಸ್ಥರು ಎರಡು ಕೈ ನಾರಾಯಣ ರೂಪವನ್ನು ಚಿಂತನೆ ಮಾಡಬೇಕು, ಯತಿಗಳು ನಾಲ್ಕು ಕೈ ಇರುವಂತಹ ನಾರಾಯಣ ರೂಪ ಚಿಂತನೆ ಮಾಡಬೇಕಂತ ಹೇಳ್ತಾರೆ. ಇಲ್ಲಿ ವಿಷ್ಣುತೀರ್ಥರು ಹೇಳುವಾಗ ಅವರು ಸೂರ್ಯಮಂಡಲ ಮಧ್ಯಕ ಚಕ್ಷಂಕ ಧರ್ಮಂ ಕಷ್ಟ ದೋದಯೋಹೋದಿಯೇ ದೇವಚ ಅನ್ನೋದನ್ನು ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ದಾರೆ. ಆದ ಕಾರಣದಿಂದ ಚಕ್ರ ಶಂಖಗಳ ಎರಡು ಕೈಗಳಿಲ್ಲಿದೆ, ಆದರೆ ಅಂಕಸ್ಥನಾಗಿರುವಂತಹ ಅಂದರೆ ಎರಡು ಕೈಗಳು ತೊಡೆ ಮೇಲೆ ಇಟ್ಕೊಂಡಿರುವಂತಹ ಧ್ಯಾನ ರೂಪನಾಗಿರುವ ಧ್ಯಾನದ ಪೋಸ್ನಲ್ಲಿ ಇಟ್ಕೊಂಡಿರುವಂತಹ ರೂಪವನ್ನು ಚಿಂತನೆ. ಆದ ಕಾರಣದಿಂದ ನಾಲ್ಕು ಕೈ ನಾರಾಯಣ ರೂಪವನ್ನು ಚಿಂತನೆ ಮಾಡಬೇಕಂತ ಅವರು ಇಲ್ಲಿ ಸೂಚನೆ ಕೊಟ್ಟಂತೆ ಕಾಣುತ್ತೆ. ಸೊ ಈ ವಿಧವಾಗಿ ನನಗೆ ನಾಲ್ಕು ಕೈ ಇರುವಂತಹ ನಾರಾಯಣ ರೂಪನ ಚಿಂತನೆ ಮಾಡುವುದು ಸುಗಮ, ಅದು ಇಲ್ಲಿ ಉದ್ದೇಶವಾಗಿದೆ, ಉದ್ದಿಷ್ಟವಾಗಿದೆ ಅಂತ ತೋರುತ್ತೆ. ಸೊ ಅದನ್ನು ನೀವು ನಿಮಗೆ ಹೇಗೆ ಮನಸ್ಸಿಗೆ ಇಷ್ಟ ಆಗಿದೆ ಹಾಗೆ ಮಾಡಬಹುದು. ಆದರೆ ಎರಡು ವಿಧವಾದ ಅಭಿಪ್ರಾಯಗಳಿದೆ, ಎರಡು ಕೈಗಳ ರೂಪವನ್ನು ಚಿಂತನೆ ಮಾಡಬೇಕು, ನಾಲ್ಕು ಕೈ ರೂಪವನ್ನು ಚಿಂತನೆ ಮಾಡಬೇಕು ಅನ್ನುವ ಎರಡು ಅಭಿಪ್ರಾಯಗಳಿದೆ. ಸೊ ಸೂರ್ಯಮಂಡಲ ಮಧ್ಯಕಃ ಚಕ್ರ ಶಂಖೋ ಶಂಖ ದುರ್ದ್ವಯ, ಎರಡು ಕೈಗಳಲ್ಲಿ ಚಕ್ರ ಶಂಖವನ್ನು ಧಾರಣೆ ಮಾಡಿದಂತಹ ಶ್ರೀನಾರಾಯಣನ ಚಿಂತನೆ ಮಾಡಬೇಕು. ಎರಡು ಇನ್ನು ಮಿಕ್ಕ ಎರಡು ಕೈಗಳ ಅಂಕಸ್ಥನಾಗಿ ಇದ್ದಾನೆ ಅಂತ ಚಿಂತನೆ ಮಾಡುವುದು, ಇಲ್ಲಾಂದ್ರೆ ಅದಿಲ್ಲದೆ ಚಿಂತನೆ ಮಾಡುವುದು, ಎರಡೂ ಇದೆ. ತತ್ರ ತತ್ ಇತಿ ಪ್ರಥಮ, ನಾವು ತತ್ಸವಿತುರುವರೇಣ್ಯಂ ಅನ್ನುವುದರಲ್ಲಿ ಮೊದಲನೇ ಅಕ್ಷರ ಯಾವುದಿದೋ ಆ ಪ್ರಥಮ ವರ್ಣ, ತತ್ಸವಿತುರುವರೇಣ್ಯಂನಲ್ಲಿ ಬರುವಂತಹ ಮೊದಲನೇ ಅಕ್ಷರ ಅದನ್ನು ತಿಳ್ಕೊಂಡು ಅದು ಅಲ್ಲಿ ಇರುವ ಅಂತರ್ಗತನಾಗಿರುವ ಭಗವದ್ ರೂಪವನ್ನು ತಿಳ್ಕೊಂಡು ಮಾಡಿದಾಗ ಮಾತ್ರ ಆ ಗಾಯತ್ರಿ ಮಂತ್ರಕ್ಕೆ ನಮಗೆ ಪೂರ್ಣ ಫಲ ಸಿಗುತ್ತೆ. ಆ ಕಾರಣದ ಇದು ಬಹಳ ಮುಖ್ಯವಾದ ಅಂಶವಾಗಿದೆ. ಇದರ ಬಗ್ಗೆ ಬೃಹದಾರಣ್ಯಕವಂಶದ ಕಥೆಯೂ ಬರುತ್ತೆ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ ಆ ಕಥೆಯನ್ನು. ಬಟ್ ಇಲ್ಲಿ ನಾವು ಯಾಕಂದ್ರೆ ಆ ವಿಸ್ತಾರವಾಗಿ ಇದನ್ನು ಆಮೇಲೆ ಉಪನಿಷತ್ತುಗಳ ಮೂಲಕವಾಗಿ ನಾವು ನೋಡ್ತೀವಿ, ಆವಾಗ ನೋಡೋಣ. ಈಗ ವಿಷ್ಣುತೀರ್ಥರು ಹೇಳುವಂತಹ ಇದನ್ನು ಸಂಕ್ಷೇಪವಾಗಿ ನೋಡ್ತಾ ಹೋಗ್ತಾ ಇದ್ದೀವಿ. ತತ್ರ ತದ್ ಇತಿ ಪ್ರಥಮ ವರ್ಣಸ್ಯ ಅಂತರ್ಗತ ಶ್ರೀ ಪರಶುರಾಮೋ ದೇವತ. ತತ್ ಅನ್ನುವ ತತ್ಸವಿತುರುವರೇಣ್ಯಂನಲ್ಲಿ ಇರುವ ಮೊದಲನೇ ಅಕ್ಷರ ಪ್ರಥಮ ವರ್ಣ ಯಾವುದಿದೋ ಆ ಮೊದಲನೇ ಅಕ್ಷರದಲ್ಲಿ ಅಂತರ್ಗತನಾಗಿರುವಂತಹ ರೂಪ ಶ್ರೀ ಪರಶುರಾಮೋ ದೇವತ, ಪರಶುರಾಮ ರೂಪ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು. ಆ ಮೊದಲನೇ ಅಕ್ಷರದಲ್ಲಿ ಅಂತರ್ಗತನಾಗಿರುವ ರೂಪ ಪರಶುರಾಮ ರೂಪ ಭಗವಂತ, ಅದನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇನ್ನೊಂದು, ತದಾದಿ ಚತುರ್ವಿಂಶತಿ ಅಕ್ಷರಾಣಾಂ ಕೇಶವಾದಿ ಅಷ್ಟ ಕೇಶವಾದಿ ಕೇಶವಾದ್ಯ ಚತುರ್ವಿಂಶನ್ ಮೂರ್ತಯ ದೇವತಾ ಅಂತೇಳಿ. ನಾವು ಎಲ್ಲರೂ ಸಂಧ್ಯಾನ ಮಾಡುವಾಗ 24 ರೂಪಗಳನ್ನು ಚಿಂತನೆ ಮಾಡಿದ್ರು, ಕೇಶವ ಶನಾಸ ಮಾಧಾಸ ಗುಂಜಾನ ವಿಷ್ಣು ಮಸುನಾಥ ವಿಕ್ರಮನ್ ಅಂತೇಳಿ ಹೀಗೆ 24 ರೂಪಗಳನ್ನು ಚಿಂತನೆ ಮಾಡ್ತೀವಿ. ಈ 24 ರೂಪಗಳು 24 ಅಕ್ಷರಗಳಿಗೆ ರೆಸ್ಪಾಂಡ್ ಆಗುತ್ತೆ. ಅಂದ್ರೆ ತತ್ ಅನ್ನೋದು ಕೇಶವ, ಸ ಅನ್ನುವುದು ನಾರಾಯಣ, ಅದೇ ತತ್ಸ ವಿ ವಿ ಅನ್ನೋದು ಮಾಧವ. ಈ ವಿಧವಾಗಿ ಒಂದೊಂದು ಅಕ್ಷರಕ್ಕೆ ಒಂದೊಂದು ಭಗವಂತನ ರೂಪ ಕರೆಸ್ಪಾಂಡಿಂಗ್ ಆಗುತ್ತೆ. ಸೊ ಹಾಗಿದ್ದರೆ ಮತ್ತೆ ತತ್ ಅನ್ನುವುದಕ್ಕೆ ಪರಶುರಾಮ ದೇವತೆ ಅಂತ ಪರಶುರಾಮ ಇದ್ದಾನಂತ ಹೇಳಿ, ಮತ್ತು ತತ್ ಅನ್ನುವುದಕ್ಕೆ ಕೇಶವ ಇದ್ದಾನಂತ ಹೇಳಿದ್ರೆ ಇದು ಮತ್ತೆ ತತ್ ಅನ್ನೋದು ಪರಶುರಾಮನನ್ನು ತಿಳಿಸಿಕೊಡುತ್ತೋ ಕೇಶವನನ್ನು ತಿಳಿಸಿಕೊಡುತ್ತಾ ಅಂತೇಳಿ ಸಂಶಯ ಬರುತ್ತೆ. ಅದು ಎರಡನ್ನೂ ತಿಳಿಸು, ಒಂದೊಂದು ಅಕ್ಷರ ಒಂದೇ ರೂಪವನ್ನು ತಿಳಿಸಿಕೊಡ್ಬೇಕಂತ ಇಲ್ಲ. ನಾವು ನೋಡುವಾಗ ಭೂಹು ಅಂತ ಹೇಳುವಾಗ ನಾವು ನೋಡಿದ್ದೀವಿ ಅನಿರುದ್ಧೋ ವರಾಹಸ ದೇವತಾ ಅಂತೇಳಿ, ಒಂದೊಂದು ಅಕ್ಷರಕ್ಕೆ ಒಂದೇ ಭಗವಂತನ ರೂಪವನ್ನು ಆ ಅಕ್ಷರ ತಿಳಿಸಿಕೊಡಬೇಕು ಅಂತ ಇಲ್ಲ. ಒಂದು ಅಕ್ಷರ ಎರಡು ಮೂರು ನಾಲ್ಕು ಭಗವದ್ ರೂಪಗಳನ್ನು ಕೂಡ ತಿಳಿಸಿಕೊಡಬಹುದು. ಆ ಒಂದು ಅಂತರ್ಗತನಾಗಿರುವ ರೂಪ ಒಂದು, ಅರ್ಥ ಬರುವಂತಹ ರೂಪ ಒಂದು, ಸಾಂಕೇತಿಕವಾದ ರೂಪ ಒಂದು, ಪ್ರತಿಪಾದ್ಯ ರೂಪ ಅಂತ ಈ ವಿಧವಾಗಿ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಈ ಮೊದಲನೆಯ ವರ್ಣದಲ್ಲಿ ಅಂತರ್ಗತನಾಗಿರುವ ರೂಪ ಪರಶುರಾಮ ರೂಪ, ಆ ಅಕ್ಷರದ ಪ್ರತಿಪಾದ್ಯ ರೂಪ ಆ ಅಕ್ಷರಕ್ಕೆ ರೆಸ್ಪಾಂಡಿಂಗ್ ಆಗಿ ಸಂಬಂಧಪಟ್ಟ ರೂಪ ಕೇಶವ ರೂಪ. ಸೊ ಈ ವಿಧವಾಗಿ ಈ 24 ಅಕ್ಷರಗಳಿಗೆ 24 ರೂಪಗಳನ್ನು ನಾವು ಚಿಂತನೆ ಮಾಡಬೇಕು. ಅಲ್ಲಿ ಬರುವಾಗ ನಮಗೆ ವರೇಣ್ಯಂ ಅಂತ ಹೇಳುವಾಗ ಣ್ಯ ಅಂತ ಬರುತ್ತೆ. ಣ್ಯ ಅಂತ ಬಂದಾಗ ಣ್ಯ ಅಂತ ಒಂದಕ್ಷರ ತಗೊಂಡ್ರೆ 23 ಆಗುತ್ತೆ. ನಾವು ಎರಡು ಅಕ್ಷರಗಳು ತಗೊಂಡ್ರೆ ಣೀಯ ಅಂತ ತಗೊಂಡ್ರೆ 2 ಆಗುತ್ತೆ. ಸೊ ಮತ್ತೆ ಹೇಗೆ ಇದನ್ನು ನೋಡುವುದು ಅಂತ ಹೇಳಿದ್ರೆ, ಅಲ್ಲಿ ವಾಮನ ತ್ರಿವಿಕ್ರಮ ರೂಪಗಳು ತಗೊಂಡ್ರೆ ವಾಮನನೇ ತ್ರಿವಿಕ್ರಮನ, ಅದಕ್ಕೆ ಣೀ ಅನ್ನುವುದು ವಾಮನ, ಯ ಅನ್ನುವುದು ತ್ರಿವಿಕ್ರಮ, ಅದಕ್ಕೆ ಕರೆಸ್ಪಾಂಡ್ ಆಗುತ್ತೆ. ಅದಕ್ಕೆ ಒಟ್ಟಿಗೆ ಸೇರಿದಾಗ ಣ್ಯಹ ಆಗುತ್ತೆ. ವಾಮನ ತ್ರಿವಿಕ್ರಮರ ಅದಕ್ಕೆ ಪ್ರತಿಪಾದ್ಯ ಅಲ್ಲಿ ಇರುವಂತಹ ರೂಪಗಳು. ಸೊ ಆ ಕಾರಣದಿಂದ ಣ್ಯಹ ಅನ್ನೋದು ವಾಮನ ತ್ರಿವಿಕ್ರಮ ಅಂತಕೊಂಡ್ರೆ, ಒಂದೇ ಅವತಾರದಲ್ಲಿ ವಾಮನ ತ್ರಿವಿಕ್ರಮನಾದ ಭಗವಂತ ವಾಮನನೇ ತ್ರಿವಿಕ್ರಮನಾದ, ಆದ ಕಾರಣದಿಂದ ಣ್ಯಹ ಣೀಯಹ ಣ್ಯಹ ಅನ್ನೋದು ಅದು ವಾಮನ ತ್ರಿವಿಕ್ರಮ ತಿಳಿಸುವಂತಹದ್ದಾಗಿದೆ. ಈ ವಿಧವಾಗಿ 24 ಅಕ್ಷರಗಳು 24 ವ್ಯಾಹೃತಿ ರೂಪ, ಇದಕ್ಕೆ ಕೂಡ ವ್ಯಾಹೃತಿ ಮೂರ್ತಿಗಳಂತ ಕರೀತಾರೆ. ಭೂಹು ಭುವ ಅಸ್ವಹ ಅನ್ನೋದಕ್ಕೆ ವ್ಯಾಹೃತಿಗಳಂತ ಅರ್ಥ. ಈ 24 ಮೂರ್ತಿಗಳನ್ನು ಕೂಡ ವ್ಯಾಹೃತಿ ರೂಪಗಳು ಅಂತ ಕರೀತಾರೆ. ಸೊ ಈ ವಿಧವಾಗಿ ಈ 24 ಅಕ್ಷರಗಳಲ್ಲಿ ಗಾಯತ್ರಿ ಮಂತ್ರದಲ್ಲಿರುವ 24 ಅಕ್ಷರಗಳಿಂದ ಪ್ರತಿಪಾದ್ಯವಾಗಿರುವಂತಹ 24 ಭಗವದ್ ರೂಪಗಳು ಅವು ವ್ಯಾಹೃತಿ ರೂಪಗಳು. ಅದನ್ನು ನಾವು ಚಿಂತನೆ ಮಾಡಬೇಕು ಗಾಯತ್ರಿ ಮಂತ್ರವನ್ನು ಹೇಳುವಾಗ ಅಂಥೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇಲ್ಲಿ 3 ಪಾದಗಳಂತ ಹೇಳಿ, ಗಾಯತ್ರಿ ಮಂತ್ರದಲ್ಲಿ 3 ಪಾದಗಳಿದೆ ಅಂಥೇಳಿ. ತತ್ಸವಿತುರು ವರೇಣ್ಯಂ ಒಂದು ಪಾದ, ಭರ್ಗೋದೇವಸಿ ಧೀಮಹಿ ಒಂದು ಪಾದ, ಧಿಯೋ ಯೋನ ಪ್ರಚೋದಯಾತ್ ಒಂದು ಪಾದ. 3 ಪಾದಗಳಿವೆ. ಈ 3 ಪಾದಗಳಲ್ಲಿ ಮತ್ತು ಭಗವಂತನ ರೂಪಗಳನ್ನು ಚಿಂತನೆ ಮಾಡುವಾಗ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ಯಸ್ಯ ಪಾದಸ್ಯ ಅನಿರುದ್ಧೋ ದೇವತಾ ಅಂಥೇಳಿ. ಮೊದಲನೇ ಪಾದ, ನಾವು ಇನ್ನೊಂದು ಕೂಡ ನೋಡಿದ್ವಿ ಈ 3 ಪಾದಗಳು ಯಾಕೆ, ಈ 3 ಪಾದಗಳ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅನೇಕ ಅಂಶಗಳನ್ನು ನೋಡಬಹುದು. ಒಂದು ಅಂಶ ಏನಂದ್ರೆ, ಅಮಾಂಗ್ ಮೆನಿ ಆಸ್ಪೆಕ್ಟ್ಸ್, ಈ 3 ಪಾದಗಳು ಹೇಳುವಂತಹದ್ದು ತತ್ಸವಿತುರು ವರೇಣ್ಯಂ ಅನ್ನೋದು ಭಗವಂತನ ತತ್ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಸವಿತು ಸೃಷ್ಟಿಕರ್ತನಾಗಿದ್ದಾನೆ, ವರೇಣ್ಯಂ ಸರ್ವೋತ್ತಮನಾಗಿದ್ದಾನೆ, ಭರ್ಗ ಭರಣಗಮನಗಳು ಎಲ್ಲದರಲ್ಲಿಯೂ ತುಂಬಿದ್ದಾನೆ, ಎಲ್ಲವರ ಚಟುವಟಿಕೆಗಳು ಮಾಡಿಸ್ತಾನೆ, ಎಲ್ಲದಕ್ಕೂ ಜ್ಞಾನವನ್ನು ಕೊಡ್ತಾನೆ, ಭರಣ ಗಮನ ಕರ್ತನಾಗಿದ್ದಾನೆ. ಅದಕ್ಕೆ ಭರ್ಗ ಅಂತ ಕರೆಯಲ್ಪಡುವಂತಹ, ಇಲ್ಲ ಭರ್ಗ ಅಂದ್ರೆ ಎಫಲ್ಜೆನ್ಸು, ತೇಜಸ್ಸು ಅಂತೆಲ್ಲ ಅರ್ಥ ಇದೆ. ಒಟ್ಟಿಗೆ ತಗೊಂಡಾಗ ಭರ್ಗ ಅಂದ್ರೆ ತೇಜಸ್ಸು ಅಂತೇಳಿ. ತೇಜೋವಂತನಾಗಿದ್ದಾನೆ ಭಗವಂತ, ಅಂತಹ ದಿವು ಕ್ರೀಡಾ ಭರ್ಗೋ ದೇವಸ್ಯ ಧೀಮಹಿ ಅಂತೇಳಿ. ಸೊ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧೀವನ ಪ್ರಜ್ವಲ. ತತ್ಸವಿತುರ್ವರೇಣ್ಯಂ ಅಂತ ಹೇಳಿದಾಗ ಈ ತತ್ಸವಿತುರ್ವರೇಣ್ಯಂ ಅನ್ನೋದು ಆ ಪಾದ ತಗೊಂಡರೆ, ತತ್ಸವಿತುರ್ವರೇಣ್ಯಂ ಅನ್ನೋದು ಜ್ಞಾನಶಕ್ತಿಯನ್ನು ತಿಳಿಸುವಂತಹದ್ದು. ತತ್ಸವಿತುರ್ವರೇಣ್ಯಂ ಭಗವಂತ ತತನಾಗಿದ್ದಾನೆ, ವ್ಯಕ್ತನಾಗಿದ್ದಾನೆ, ಸವಿತು ಸೃಷ್ಟಿಕರ್ತನಾಗಿದ್ದಾನೆ, ವರೇಣ್ಯಂ ಸರ್ವೋತ್ತಮನಾಗಿದ್ದಾನೆ ಅಂತ ಈ ವಿಧವಾಗಿ ಭಗವಂತನ ಬಗ್ಗೆ ನಮಗೆ ಜ್ಞಾನವಿರಬೇಕು. ಅದು ಜ್ಞಾನಶಕ್ತಿ, ಜ್ಞಾನಶಕ್ತಿಯನ್ನು ತೋರಿಸುವಂತಹ ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡುವಂತಹ ಪಾದವಾಗಿದೆ. ಅದು ಮೊದಲನೇ ಪಾದ. ಎರಡನೇ ಪಾದ ಭರ್ಗೋ ದೇವಸ್ಯ ಧೀಮಹಿ. ಧೀಮಹಿ ಅಂದ್ರೆ ಧ್ಯಾನ ಮಾಡೋಣ ಅಂತೇಳಿ. ಧೀಮಹಿ ಧ್ಯಾನ ಮಾಡಬೇಕು, ಧ್ಯಾನ ಮಾಡೋಣ. ಏನ್ ಧ್ಯಾನ ಮಾಡೋಣ? ಭರ್ಗೋ ದೇವಸ್ಯ ಧೀಮಹಿ ಭರಣ ಗಮನ. ನಾನು ಹೇಳಿದಂತೆ ಭರಣ ಗಮನ, ಭಗವಂತ ಎಲ್ಲ ಕಡೆ ತುಂಬಿದ್ದಾನೆ, ಎಲ್ಲವನ್ನು ನಡೆಸ್ಕೊಡ್ತಾನೆ, ಎಲ್ಲದಕ್ಕೆ ಜ್ಞಾನ ಕೊಡ್ತಾನೆ. ದಿವು ಕ್ರೀಡಾಯಾಮ್ ಇವೆಲ್ಲವೂ ಇಷ್ಟು ಮಾಡ್ತಾನೆ ಅಂದ್ರೆ ಭಗವಂತನಿಗೆ ಶ್ರಮ ಆಗತ್ತ ಅಂದ್ರೆ ಇಲ್ಲ. ದಿವು ಕ್ರೀಡಾಯಾಮ್ ಲೀಲಾ ಮಾತ್ರದಿಂದ ಎಲ್ಲವನ್ನು ಮಾಡ್ತಾನೆ. ಆ ಕಾರಣದಲ್ಲಿ ದೇವಸ್ಯ ಅಂತಹ ಭರ್ಗೋ ದೇವಸ್ಯ ಧೀಮಹಿ ಆ ಭಗವಂತನನ್ನು ಧ್ಯಾನ ಮಾಡೋಣ. ಇಲ್ಲಿ ಭರ್ಗೋ ಭರ್ಗಂ ದೇವಂ ಧೀಮಹಿ ಅಂತ ಯಾಕೆ ಹೇಳಿಲ್ಲ? ಭರ್ಗೋ ದೇವಸ್ಯ ಧೀಮಹಿ ಭಗವಂತನನ್ನು ಅಂತ ಹೇಳಿದಾಗ ದ್ವಿತೀಯ ವಿಭಕ್ತಿನಲ್ಲಿ ಬೇಕಾಗಿತ್ತು. ಷಷ್ಠಿ ವಿಭಕ್ತಿಯಲ್ಲಿ ಹೇಳಿದ್ದಾರೆ ಭರ್ಗೋ ದೇವಸ್ಯ ಧೀಮಹಿ ಅಂತೇಳಿ. ಯಾಕೆ ಷಷ್ಠಿ ವಿಭಕ್ತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ, ಈ ನಾವು ಧ್ಯಾನ ಮಾಡೋದ್ರೆ ನಮಗೆ ಒಂದು ಸ್ವಾತಂತ್ರ್ಯ ಬಂತು, ಧ್ಯಾನ ಮಾಡುವ ಶಕ್ತಿ ನಮಗೆ ಬಂತಂತ ನಾವು ಇಲ್ಲಿ ಇದು ಈ ಶಕ್ತಿ ಅವನಿಗೆ ಸಂಬಂಧಪಟ್ಟದ್ದು, ಅವನದೇ ಈ ಶಕ್ತಿ. ಹಿಸ್, ಇಟ್ ಬಿಲಾಂಗ್ಸ್ ಟು ಹಿಮ್ ಅಂತ ಹೇಳುವುದಕ್ಕಾಗಿ ಸೃಷ್ಟಿದ. ಹಿಸ್ ಇನ್ ಹಿಸ್ ಪೊಸೆಷನ್, ಅವನಿಗೆ ಸಂಬಂಧಪಟ್ಟದ್ದು, ಅವನ ಶಕ್ತಿ, ಅವನು ಕೊಟ್ಟ ಶಕ್ತಿ, ಅವನದೇ ಎಲ್ಲ ಶಕ್ತಿಯು, ಅವನದೇ ಎಲ್ಲದ್ದು, ಎಲ್ಲವೂ ಅವನದೇ ಅಂತ ಹೇಳುವುದಕ್ಕಾಗಿ ಸೃಷ್ಟಿ ಭಕ್ತಿಯಲ್ಲಿ ಹೇಳಿದ್ದಾರೆ. ಅಂತ ಭಗವಂತನನ್ನು ಧ್ಯಾನ ಮಾಡೋಣ ಅಂತ ಹೇಳಿದ್ದು ಭರ್ಗೋ ದೇವಸ್ಯ ಧೀಮಹಿ. ಅದು ಕ್ರಿಯಾಶಕ್ತಿಯನ್ನು ತೋರಿಸುವಂತಹದ್ದಾಗಿದೆ. ಯಾಕಂದ್ರೆ ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಂದ್ರೆ ಅದಕ್ಕೆ ಜ್ಞಾನ, ಕ್ರಿಯಾ, ಇಚ್ಛಾ ಮೂರು ಇರಬೇಕು. ಇದರವಾಗಿ ಜ್ಞಾನ, ಕ್ರಿಯಾ ಅದಾದ ಮೇಲೆ ಮತ್ತೆ ಇಚ್ಛೆ ಇಲ್ಲದೆ ಇದ್ರೆ, ಜ್ಞಾನವೂ ಇದ್ದು ಕ್ರಿಯೆ ಮಾಡಬೇಕಂದ್ರೆ ಆ ಕ್ರಿಯೆ ನಡೆಯಬೇಕಂದ್ರೆ ಇಚ್ಛೆ ಬಂದ್ರೇನೆ ಕ್ರಿಯೆ ನಡೆಯುತ್ತೆ. ಸೊ ಈ ಇಚ್ಛೆ ಬರಬೇಕಲ್ಲವ ಅಂತ ಹೇಳಿದ್ರೆ ಆ ಇಚ್ಛೆ ಕೊಡುವವನು ಭಗವಂತನೇ ಆಗಿದ್ದಾನೆ. ಅದಕ್ಕೆ ಧಿಯೋ ಯುವನಃ ಪ್ರಚೋದಯಾತ್ ನಹ ಧಿಯ ನಮ್ಮ ಧಿಯ ಬುದ್ಧಯ ನಹ ನಮ್ಮ ಅಸ್ಮಾಕಂ ಬುದ್ಧಯ ನಮ್ಮ ಬುದ್ಧಿಗಳನ್ನು ಪ್ರಚೋದಯಾತ್ ಯಾರಾದರೆ ಅಂದ್ರೆ ಭಗವಂತನ ಧ್ಯಾನ ಮಾಡೋಣ ಯಾರಾದರೆ ಯಾವ ಭಗವಂತನಾದರೆ ಯಹ ನಹ ಪ್ರಚೋದಯಾತ್. ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಡ್ರಿ, ಯಹ ಅಂದರೆ ಪುಂಲಿಂಗ ಶಬ್ದ, ಬಹಳ ಜನ ಇಲ್ಲಿ ಪ್ರತಿಪಾದ್ಯವಾದ ಭಗವಂತಪ್ಪ ಸ್ತ್ರೀ ರೂಪ ಅಂತೇಳಿ, ಇಲ್ಲ ಯಾರೋ ಬೇರೆ ಸ್ತ್ರೀ ದೇವತೆ ಅಂತೇಳಿ, ಇದ್ರಾಗ ಅನೇಕ ವಿಧವಾದ ಅಪೋಹಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅವೆಲ್ಲ ಇದೆ ಜನಗಳಿಗೆ. ಇಲ್ಲಿ ಪ್ರತಿಪಾದ್ಯವಾದ ಇರುವಂತಹ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಭಗವಂತನ ರೂಪ ನಾರಾಯಣ ರೂಪ, ಅದು ಅದಕ್ಕೆ ಪುಂಲಿಂಗದಲ್ಲಿ ನೋಡಿದ ಧಿಯೋ ಯಹ ಯಹ ಅಂದರೆ ಅದು ಸ್ತ್ರೀಲಿಂಗ ಆದರೆ ಯಾ ಅಂತ ಹೇಳಬೇಕಾಗಿತ್ತು, ನಪುಂಸಕಲಿಂಗ ಆದರೆ ಎಂ ಅಂತ ಹೇಳಬೇಕಾಗಿತ್ತು. ಯಹ ಅಂತ ಹೇಳಿದ್ದಾರೆ ಯಾರಾದರೆ, ಯಾವ ಗಂಡಸು ಆದರೆ ಪುರುಷನನ್ನು ಹೇಳುವಂಥದ್ದು ಪುಂಲಿಂಗ ಶಬ್ದ. ಯಹ ಯಾರಾದರೆ ನಹ ದಿಯಹ ನಮ್ಮ ಬುದ್ಧಿಗಳನ್ನು ಪ್ರಚೋದಯಾತ್ ಪ್ರಚೋದನೆ ಮಾಡ್ತಾನೋ ಪ್ರೇರಿಸುತ್ತಾನೋ ಅಂತಹ ಭಗವಂತನನ್ನು ಧ್ಯಾನ ಮಾಡೋಣ ಅಂಥೇಳಿ ಆ ಮೂರನೇ ಪಾದ ಇಚ್ಛಾಶಕ್ತಿಯನ್ನು ತಿಳಿಸಿಕೊಡುತ್ತೆ. ಈ ವಿಧವಾಗಿ ಜ್ಞಾನ ಕ್ರಿಯಾ ಇಚ್ಛಾಶಕ್ತಿಗಳನ್ನು ಮೂರನ್ನು ತಿಳಿಸಿಕೊಡುವಂತಹದ್ದು ಮೂರು ಪಾದಗಳಾಗಿದೆ. ಇಂತಹ ಮೊದಲನೇ ಪಾದ ಯಾವುದಿದೋ ಜ್ಞಾನಪಾದ ಇರುವಂತಹ ಅದಕ್ಕೆ ಆದ್ಯಸ್ಯ ಪಾದಸ್ಯ, ಈ ಮೊದಲನೇ ಪಾದಕ್ಕೆ ಅನಿರುದ್ಧೋ ದೇವತಾ ಅನಿರುದ್ಧ ರೂಪಿ ಭಗವಂತ ದೇವತನಾಗಿದ್ದಾನೆ. ಎರಡನೇ ಪಾದಕ್ಕೆ ದ್ವಿತೀಯಸ್ಯ ಪ್ರದ್ಯುಮ್ನ, ಯಾವುದಾದರೆ ಕ್ರಿಯಾಶಕ್ತಿಯನ್ನು ತಿಳಿಸಿಕೊಡುವಂತಹದ್ದು ಯಾವುದಿದೋ ಭರ್ಗೋ ದೇವಸ್ಯ ಧೀಮಹಿ ಅನ್ನುವ ಪಾದ, ಆ ಎರಡನೇ ಪಾದಕ್ಕೆ ಪ್ರದ್ಯುಮ್ನ ರೂಪಿ ಭಗವಂತ ಅದಕ್ಕೆ ದೇವತೆಯಾಗಿದ್ದಾನೆ. ಮೂರನೇ ಪಾದಕ್ಕೆ ತೃತೀಯಸ್ಯ ಇಚ್ಛಾಶಕ್ತಿಯನ್ನು ತಿಳಿಸಿಕೊಡುವಂತಹ ಇಚ್ಛಾಶಕ್ತಿಯನ್ನು ತೋರಿಸಿಕೊಡುವಂತಹ ಆ ಭಗವಂತನ ಆರು ರೂಪ ಯಾವುದು, ಅಲ್ಲಿ ಆ ಪ್ರತಿಪಾದ್ಯವಾಗಿರುವಂತಹ ಆ ರೂಪ ಆ ಭಗವಂತನ ದೇವತಾ ರೂಪ ಯಾವುದಂದ್ರೆ ಸಂಕರ್ಷಣ. ಸೊ ಇಚ್ಛಾಶಕ್ತಿಯನ್ನು, ಅದಕ್ಕೆ ಇಚ್ಛೆ ಬರಬೇಕಂದ್ರೆ ಸಂಕರ್ಷಣ, ನಮಗೆ ಹೇಳಿಕೊಂಡು ಇಚ್ಛೆ ಕೊಡುವವನು ಆ ಇಚ್ಛೆಯನ್ನು ನಮ್ಮೊಳಗೆ ಎಳೆದು ಇಡುವವನು ಸಂಕರ್ಷಣ, ಆಗನವನು ಸಂಕರ್ಷಣ ಇಚ್ಛಾಶಕ್ತಿಯನ್ನು ಉಂಟು ಮಾಡ್ತಾನೆ. ಈ ಮೂರನೇ ಪಾದದಲ್ಲಿ ಪ್ರತಿಪಾದ್ಯನಾಗಿರುವ ಭಗವಂತನ ರೂಪ ಸಂಕರ್ಷಣ ರೂಪ ಅಂತ ಹೇಳಿ, ಈ ವಿಧವಾಗಿ ಈ ಮೂರು ಪಾದಗಳಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ, ಈ ಗಾಯತ್ರಿಯ ಮೂರು ಪಾದಗಳು ಈ ವಿಧವಾಗಿ ಮೂರು ರೂಪಗಳನ್ನು ನಮಗೆ ತಿಳಿಸಿಕೊಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ಯಸ್ಯ ಪಾದಸ್ಯ ಅನಿರುದ್ಧೋ ದೇವತಾ ದ್ವಿತೀಯಸ್ಯ ಪ್ರದ್ಯುಮ್ನ ತೃತೀಯಸ್ಯ ಸಂಕರ್ಷಣ ಸರ್ವ ವೇದೋಚ್ಚಾರಣಂ ಗಾನಂ ಸರ್ವ ಸಂರಕ್ಷಣಂ ತ್ರಾಣಂ ಅಂತ ಹೇಳಿ. ಅಂದರೆ ಗಾಯತ್ರಿ ಅನ್ನುವ ಶಬ್ದಕ್ಕೆ ಇನ್ನೊಂದು ಗಾಯತ್ರಿ ಅಂದರೆ ಗಾನ ಮಾಡುವುದು ತ್ರಾಣ ಮಾಡುವುದು ಎರಡೂ ಅಲ್ಲಿ ತಿಳಿಸುವಂತಹದ್ದು ಗಾಯತ್ರಿ ಶಬ್ದ ಇದೆ. ಆ ಶಬ್ದದಲ್ಲಿ ಏನು ಭಗವಂತನೇ ಗಾಯತ್ರಿ ಅಂತ ಕರೆಯಲ್ಪಡ್ತಾನೆ, ಭಗವಂತನಿಗೆ ಗಾಯತ್ರಿ ಅಂತ ಹೆಸರು. ಯಾಕೆ ಭಗವಂತನಿಗೆ ಗಾಯತ್ರಿ ಅಂತ ಹೆಸರು? ಸರ್ವ ವೇದೋಚ್ಚಾರಣಂ, ಭಗವಂತ ಎಲ್ಲ ವೇದಗಳನ್ನು ತಾನು ಉಚ್ಚಾರಣೆ ಮಾಡ್ತಾ ಇರ್ತಾನೆ ಅಂಥೇಳಿ. ಭಗವಂತ ಯಾವಾಗಲೂ ಕೂಡ ಉದ್ಗೀರಿಂತೆ ಅನಿಶಮ್ಯತಃ ಅಂತೇಳಿ ದ್ವಾಶ್ರೋತ್ರದಲ್ಲಿ ಅದೇ ಬರುತ್ತೆ. ಭಗವಂತನಲ್ಲಿ ಹೇಳುವಾಗ ಹೇಳ್ತಾರೆ, ಭಗವಂತ ಎಲ್ಲ ಯಾವಾಗಲೂ ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಭಗವಂತ ಯಾವಾಗಲೂ ವೇದಗಳನ್ನು ಉಚ್ಚಾರಣೆ ಮಾಡ್ತಾನೇ ಇರ್ತಾನಂಥೇಳಿ. ಸೊ ನಾವು ಅದನ್ನು ಹೇಳುವಾಗ ಹೇಳ್ತೀವಿ, ದ್ವಾಶ್ರದಲ್ಲಿ ಮೊದಲನೇ ಸ್ತೋತ್ರ ಬರುವಾಗಲೇ ಇಂದಿರಾಧ್ಯಾಧಿಶ ಕ್ರೀಟಾ ಪುಷ್ಟಪೀಠತು ಉತ್ತಮ ಶಮನೇ ಕಾಪಂಶೀಪೇ ಪಾದಪಂಗತಂ ಜಾಂಬೂಲ ನಾಂಬಾಲಾಧಾರಂ ತಂಬಂ ನಿತ್ಯಮೀಷದು ಸ್ವರ್ಣಮನ್ಯ ಸಂಗೀತಂ ಆರೂಢಂ ಜಗದಂಬಿಯ ಉದರಂ ಚಿಂತಮಿಷ್ಯ ತಂತ್ರೇ ಪ್ರಖಿಲಂಬರಂ ಮಲಿತ್ರಾಯಂಗತಂ ನಿತ್ಯಂ ಬಹುಗುಣಂ ಶೇಖಯ ಸ್ಮರಣೀಯ ಮನೋಷ್ಣ ಇಂದಿರಾ ವಾಸಮಿಸ್ತು ಅನಂತ ಮಂತ್ರದೆ ಬುಧೇವರಂತರ್ಗತಂ ಅಂತೇಳಿ ಶಂಕ ಜಗದಾಧರಾಸ್ತಿ ಹರೇರ್ಭುಜ ಪಿನವುತ ಜಗದ್ರಕ್ಷ ಅಂತ ಹೇಳುವಾಗ ಸಂತತಂ ಚಿಂತೆಯೇ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯ ಅಖಿಲಾವೇದ ಉದ್ಗೀರ್ಯಂತೆ ಅನಿಶಮ್ಯತಃ ಅಂತ ಹೇಳ್ತೀವಿ. ಸಂತತಂ ಚಿಂತೆಯೇ ಕಂಠಂ, ಯಾವಾಗಲೂ ಭಗವಂತನ ಕಂಠವನ್ನು ನಾವು ಚಿಂತನೆ ಮಾಡಬೇಕು ಅಂತೇಳಿ. ಯಾಕೆ ಸಂತತಂ ಚಿಂತೆ ಅಂದರೆ ಭಾಸ್ವತ್ ಕೌಸ್ತುಭ ಭಾಸಕಂ, ಕೌಸ್ತುಭಕ್ಕೆ ಪ್ರಕಾಶ ಕೊಡುವಂತಹದ್ದ ಅದು, ಕೌಸ್ತುಭ ಮಣಿಯಿಂದ ಪ್ರಕಾಶ ಕೊಡುವುದಲ್ಲ, ಕೌಸ್ತುಭ ಮಣಿಗೆ ಪ್ರಕಾಶ ಕೊಡುವಂತಹ ಕಂಠವಾಗಿದೆ ಅಂತೇಳಿ. ಭಾಸ್ವತ್ ಕೌಸ್ತುಭಂತೆ ವೈಕುಂಠಸ್ಯ ಅಖಿಲಾವೇದ ಉದ್ಗೀರ್ಯಂತೆ ಅನಿಶಮ್ಯತಃ ಅಂತೇಳಿ, ಅಖಿಲ ವೇದಗಳು ಅವನ ಕಂಠದಿಂದ ಯಾವಾಗಲೂ ಉಚ್ಚರಿಸಲ್ಪಡ್ತಾ ಇರುತ್ತೆ ಅಂಥೇಳಿ. ಅದಕ್ಕೆ ಸರ್ವ ವೇದೋಚ್ಚಾರಣಂ ಗಾನಂ, ಅದಕ್ಕೆ ಭಗವಂತನಿಗೆ ಗಾಯತ್ರಿ. ಒಂದರ್ಥ ಗಾಯತ್ರಿ ಮಂತ್ರವನ್ನು ಗಾನ ಮಾಡುವವರನ್ನು ರಕ್ಷಣೆ ಮಾಡ್ತಾನೆ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ಭಗವಂತ ನಿತ್ಯವೂ ವೇದ ಮಂತ್ರಗಳನ್ನು ಗಾನ ಮಾಡ್ತಾನೆ, ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ ಅನ್ನೋದು ಇನ್ನೊಂದು ಅರ್ಥ. ಸೊ ಸರ್ವ ಸಂರಕ್ಷಣಂ ತ್ರಾಣಂ, ಇದರಲ್ಲಿ ಗಾಯತ್ರಿ ಅಂತ ಹೇಳಿದರೆ ಯಾವಾಗಲೂ ವೇದದ ಉಚ್ಚಾರಣವನ್ನು ಸರ್ವದಾ ಮಾಡುವವನಾಗಿದ್ದಾನೆ, ಗಾನ ಮಾಡ್ತಾನೆ, ಎಲ್ಲರ ಸಂರಕ್ಷಣೆಯನ್ನು ತ್ರಾಣವನ್ನು ಮಾಡ್ತಾನೆ, ಆ ಕಾರಣದ ಭಗವಂತನಿಗೆ ಗಾಯತ್ರಿ ಅಂತ ಹೆಸರು ಅಂತ ಹೇಳಿ ಹಾಗೆ ನಾವು ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏತಾದೃಶ ಜ್ಞಾನ ತ್ರಾಣಕತ್ವಾತ್ ಗಾಯತ್ರಿ ನಾಮ ಭಗವಾನ್ ಷಡ್ವಿಧ ಅಂತ ಹೇಳಿ ಷಡ್ವಿಧ ಭಗವಂತನ ರೂಪವನ್ನು ಹೇಳ್ತಾ ಬರ್ತಾರೆ. ಈ ವಿಧವಾದಂತಹ ಜ್ಞಾನ ತ್ರಾಣ ಎರಡೂ ಇರುವಂತಹ ಆ ಭಗವಂತ ಈ ನಿತ್ಯ ಉಚ್ಚಾರಣೆ ಮಾಡಿದಾಗ ಜ್ಞಾನದ ಸಂಕೇತನ ತ್ರಾಣದ ಸಂಕೇತನ ಎರಡನ್ನೂ ತೋರಿಸಿಕೊಡುವಂತಹದ್ದು ಗಾಯತ್ರಿ ನಾಮ. ಈ ಭಗವಂತನ ಗಾಯತ್ರಿ ಪ್ರತಿಪಾದ್ಯನಾದ ಗಾಯತ್ರಿ ನಾಮಕನಾದ ಈ ಭಗವಂತ ಅವನಿಗೆ ಆರು ವಿಧವಾದ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು. ಗಾಯತ್ರಿ ಮಂತ್ರದಲ್ಲಿ ಭಗವಂತನ ಆರು ರೂಪಗಳ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಏನಂತ ಹೇಳಿ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯನ ವಾಚ ಮನಸ್ಸೇಂದ್ರಿಯಲ್ವ ಬುದ್ಧ್ಯಾತ್ಮನಾವ ನಸುಸ್ವಭಾವ ಕರೋಮಿ ವಿದ್ಯುತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಪ್ರಿಯಂ ಶ್ರೀಕೃಷ್ಣ ಅರ್ಪಣಮಸ್ತು.